ಸೀತಾರಂ ಪರಮಸುಖನಿಧಿಂ ಸರ್ವಲೋಕೌಲ್ಯಭೇದಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾತ್ಯೈ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತಮಾನಂದದಂತ. ಅದೇ ಪ್ರಾಣಸಂಸ್ಥಸ್ಯ ವಿಷ್ಣೋ ಯಸ್ಯನ್ಮುಕ್ತಿ ಸರ್ವೇಂದ್ರಿಯು ಉಪಾಸ ವಿಪ್ರೋ ದದ್ಯಾ ತೃಷಾನೇ ವೈಶ್ಯೋಗ ಪ್ರತಿವಿದ್ಯಕ. ಪ್ರಾಣಸಂಸ್ಥಸ್ಯ ವೈ ವಿಷ್ಣೋ ಸಂಪ್ರೀತ್ಯೈ ಭೋಜನಂ ಭವೇತ್ ತದಿಚ್ಛಯೈವ ಚೌರ್ಯಾದಿ ಕುರ್ಯುರಜ್ಞಾ ಅಪಿ ಧ್ರುವಂ ತಥಾಪಿ ತಂ ನ ಜಾನೀಯುಃ ಪ್ರಾಣಾತ್ಮಾನಂ ಜನಾರ್ದನಂ ಇತಿ ಪ್ರವೃತ್ತೇ. ಯಚ್ಚಷ್ಟುಶಿತಿತಂ ರೂಪಂ, ಚಕ್ಷುಸ್ಸು ಮೊದಲಾದವುಗಳಲ್ಲಿ ಭಗವದ್ ರೂಪ ಚಿಂತನೆಯನ್ನು, ಅಧಿಷ್ಠಾನ ಮೊದಲಾದವುಗಳನ್ನು ಅವರು ಹಿಂದಿನವರು ಹೇಳಿರಲಿಲ್ಲ, ಹೇಳಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದರು. ಯಚ್ಚಕ್ಷುಷಿ ಸ್ಥಿತಂ ರೂಪಂ ವಿಷ್ಣೋ ಚಕ್ಷುಸ್ತದುಚ್ಯತೆ. ಕಣ್ಣಿರತಕ್ಕಂಥ ವಿಷ್ಣುವಿನ ರೂಪವನ್ನು ಏನಂತ ಕರೀತಾರೆ? ಚಕ್ಷು ಅಂತಲೇ ಕರೀತಾರೆ. ಈ ಸರ್ವಶಬ್ದ ಸಮನ್ವಯಕ್ಕೂ ದೃಷ್ಟಾಂತ ಇದೆ. ಚಕ್ಷು ಅನ್ನೋದು ನೋಡೋದಕ್ಕೆ ಅನ್ಯತ್ರ ಪ್ರಸಿದ್ಧವಾದ ಶಬ್ದ, ವಿಷ್ಣು ಪ್ರಸಿದ್ಧವಾದದ್ದಲ್ಲ ವಿಷ್ಣುವಿನಲ್ಲಿ. ಆದರೆ ಯಾತಕ್ಕೆ ಚಷ್ಟೆ ಇತಿ ಚಕ್ಷು, ಎಲ್ಲವನ್ನು ನೋಡುವವನು ನಮ್ಮಲ್ಲಿದ್ದು ನೋಡಿಸುವವನಾದ್ದರಿಂದ ಕಣ್ಣು ತೋರಿಸುತ್ತೆ. ದೇವರು ತೋರಿಸ್ತಾನಾದ್ದರಿಂದ ದೇವರಿಗೆ ಏನಂತ ಹೆಸರಿದೆ? ಕಣ್ಣು ಅಂತಲೇ ಹೆಸರಿದೆ ಚಕ್ಷು. ಶಬ್ದಾದೇರ ವ್ಯಾಪರೋಕ್ಷೇ ತದ್ಧೇತುರ್ ವಿಶ್ವನಾಮಕಂ. ಅದೇ ರೀತಿಯಲ್ಲಿ ಶಬ್ದಾದಿ ಶಬ್ದವಾಚನಾದವನು ಅವನೇನೆ ತದ್ ಚಷ್ಟೆ ಇತಿ ಚಕ್ಷು. ಚಷ್ಟೆ ಮೊದಕ್ಕೆ ಹೇಳ್ತಾನೆ, ತೋರಿಸ್ತಾನೆ, ಎರಡು ಅರ್ಥ ಅದಕ್ಕೆ. ನೋಡ್ತಾನೆ, ತೋರಿಸ್ತಾನೆ. ಕಣ್ಣು ನಮಗೆ ತೋರಿಸುತ್ತೆ, ಕಣ್ಣು ಮುಚ್ಚಿದ್ರೆ ಕಾಣಿಸೋದಿಲ್ಲ, ಕಣ್ಣಿನಿಂದ ಕಾಣ್ತೇವೆ, ದೇವರಿಂದ ಕಾಣ್ತೇವೆ. ಆದ್ದರಿಂದ ದೇವರಿಗೆ ಏನಂತ ಹೆಸರಾಯಿತು? ಎಲ್ಲ ಅಂತ ಹೇಳ್ತಾರೆ. ವಯಸ್ಸಾದವರಿಗೆ ಕಣ್ಣು ಕಾಣೋದಿಲ್ಲ, ಜೊತೆಗಿದ್ದವರಿಗೆ ಅವ್ರ ಕಣ್ಣು ಅಂತ ಕರೀತಾರೆ. ಗೊತ್ತಾಯ್ತಾ? ಯಾರು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅವ್ರ ಕಣ್ಣು ಇದ್ದ ಹಾಗೆ, ಅವರೇ ಕೈ ಇದ್ದ ಹಾಗೆ ಅಂತ ಕರೀತಾರೆ. ಹಾಗೆ ದೇವರು ಎಲ್ಲರಿಗೂ ಕಣ್ಣು, ಎಲ್ಲರಿಗೂ ಇದು. ಅದನ್ನೇ ಇವು ಅಂತಃ ಪ್ರವೇಶ ಅನ್ನೋ ಮಾತಿನಲ್ಲಿ ಅರ್ಥ ಬಂದಿದೆ. ಶಬ್ದಾದೇರಪಿ ಅಪರೋಕ್ಷೇ ತದ್ಧೇತು ವಿಶ್ವನಾಮಕಂ. ಶಬ್ದಾದಿಗಳು ಕೂಡ ಅವ್ರ ಜ್ಞಾನವನ್ನು ಮಾಡಿಕೊಡೋದಕ್ಕೆ ಅವರಿರ್ತಕ್ಕ ಶಬ್ದಾದಿ ನಾಮಕನಾಗಿ ಆಯಾ ವಸ್ತುಗಳೊಳಗೆ ಅವನಿರೋದೇ ಕಾರಣ. ತದ್ಗತಶ್ಚ ತಥೋ ವಿಷ್ಣೋ ಕಂಠಸ್ಥಾನಾಗಮೋ ಯಥಾ. ತದ್ಗತಶ್ಚ ತಥೋ ವಿಷ್ಣೋ ಕಂಠಸ್ಥಾನಾಗಮೋ ಯಥಾ. ಕಣ್ಣಿನಲ್ಲಿ ಏನು ಪರಮಾತ್ಮ ಇರ್ತಾನೆ, ತದ್ಗತಸ್ಯ ಚಕ್ಷುರ್ಗತಸ್ಯ ತಥೋ ವಿಷ್ಣೋ ಕಂಠಸ್ಥಾನಾಗಮೋ ಯಥಾ. ಕಂಠಸ್ಥಾನಕ್ಕೆ ಯಾವಾಗ ಬರ್ತಾನೆ ತದಾ ಸ್ವಪ್ನೋ ಭವೇತ್. ಆಗ ಸ್ವಪ್ನಾವಸ್ಥೆ ಬರುತ್ತೆ. ಕಣ್ಣಲ್ಲಿದ್ದಾಗ ಜಾಗ್ರದ ಅವಸ್ಥೆ, ಕಂಠಕ್ಕೆ ಬಂದರೆ ಸ್ವಪ್ನಾವಸ್ಥೆ. ಜಾಗ್ರತ ದರ್ಶನಂ ನೈವ ಜಾಯತೆ. ಆಗ ಹೊರಗಿನ ಪದಾರ್ಥ ಅವನಿಗೆ ಕಾಣೋದಿಲ್ಲ. ಚಕ್ಷುರ್ ನಿಮೀಲನಂ ಚಸ್ಯಾತ್. ಆಗ ಕಣ್ಣು ಮುಚ್ಕೊಂಡು ಬಿಡ್ತಾನೆ. ಅವತ್ತು ಕಣ್ಣು ಕೆಲವು ತೆಗೆದೇನು ಏನು ಮಾಡ್ತಾರಲ್ಲ ಅಂತ ಕೇಳಿದರೆ, ಕಣ್ಣು ತೆಗೆದಿದ್ರು ಕೂಡ ಏನು ಮಾಡೋದಿಲ್ಲ, ಅದೀಗ ಕಾಣಿಸೋದಿಲ್ಲ. ತೆಗೆದಿದ್ರು ಅಷ್ಟೇ, ಮುಚ್ಚಿದ್ರು ಅಷ್ಟೇ. ಚಕ್ಷುರು ನಿಮಗೆ ಕರೆಂಟ್ ಹೋದಾಗ ಸ್ವಿಚ್ ಹಾಕಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಹಾಗೋ ಹಾಗೆ. ಆದರೆ ಅದು ಹುಷಾರಾಗಿರ್ಬೇಕಷ್ಟೇನ. ಹ್ಞೂ, ಕಂಠಸ್ಥಾನಕ್ಕೆ ಬರ್ತಾನೆ. ಹೌದು, ಅದೇ ಅದು ಬರೋ ಅಲ್ಲಿ ಬರೋದಿಲ್ಲ. ಕಂಠ ಇಲ್ಲಿದ್ದ ಜಾಗ್ರದ ಅವಸ್ಥೆ, ಸ್ವಪ್ನಾವಸ್ಥೆ. ಇಲ್ಲಿ ಬಂದರೆ ಹೃದಯಕ್ಕೆ ಬಂದರೆ ನಿದ್ರಾವಸ್ಥೆ. ಆದ್ದರಿಂದ ಬಿಡ್ಬೇಕು ಅಂತ ನಿಯಮ ಇಲ್ಲ. ಇಲ್ಲಿಂದ ಇಲ್ಲಿ ಹಾಗೆ ಬೈಪಾಸ್ ಮಾಡಿ ಬರ್ಬೋದು ಪರಮಾತ್ಮ. ಪರ ಸ್ವಪ್ನ ತೋರಿಸ್ಬೇಕು, ಅಲ್ಲಿ ಬರ್ತಾನೆ. ದೇವರ ಇಲ್ಲ, ಗೊತ್ತಾಯ್ತಾ? ಚಷ್ಟು ಮನಸ್ಸು ಆ್ಯಕ್ಟಿವ್ ಆಗಿರುತ್ತೆ. ಏನು ಏನಿಲ್ಲ, ಹಾಂ, ಇಲ್ಲ ಇಲ್ಲ ಇಲ್ಲ, ಅದು ವಿಪರೀತ. ಅದು ಇದ್ದದ್ದು ಸುಷುಪ್ತಿ ವ್ಯವಸ್ಥೆ ಹೋಗ್ತಾನೆ. ಸ್ವಪ್ನ ಮನಸ್ಸು ಸೇರಿ ಎಲ್ಲ, ಮನಸ್ಸೊಂದು ಬಿಟ್ಟು ಎಲ್ಲ ಉಪರಾತವಾದರೆ ಸ್ವಪ್ನ, ಮನಸ್ಸು ಉಪರಾತವಾದರೆ ಸುಷುಪ್ತಿ. ಗೊತ್ತಾಯ್ತಾ? ಆದ್ದರಿಂದ ಮೂರು ಅವಸ್ಥೆ, ಎಲ್ಲ ಇಂದ್ರಿಯ ಜಾಗೃತವಾಗಿರೋದು, ಮನಸ್ಸು ಮಾತ್ರ ಜಾಗೃತವಾಗಿರೋದು, ಮನಸ್ಸು ಜಾಗೃತವಾಗದೇ ಇರೋದು, ಮೂರು ಹಂತ ಇದೆ. ತಥೋ ತದಾ ಸ್ವಪ್ನೋ ಭವೇತ್ ಜಾಗ್ರತ ದರ್ಶನಂ ನೈವ ಜಾಯತೆ ಚಕ್ಷುರ್ ನಿಮೀಲನಂ ಚ ಸ್ಯಾತ್. ಸರ್ವೇಂದ್ರಿಯ ಗುಣ ಇಸ್ಸಹ, ಎಲ್ಲ ಇಂದ್ರಿಯ ಗುಣಗಳು ಬಿಟ್ಟೋಯ್ತು. ಚಕ್ಷುರ್ ಆತ್ಮ ತಥೋ ವಿಷ್ಣು ಸತ್ಯಮಿತ್ಯಭಿಧೀಯತೆ. ಅದಕ್ಕೆ ಪರಮಾತ್ಮನ ಸತ್ಯ ಅಂತಲೂ ಹೆಸರಿದೆ. ಯಾಕೆ ಅವನಿಂದನೇ ಎಲ್ಲ ಕಾರ್ಯಗಳು ನಡೆಯೋದ್ರಿಂದ ಸತ್ಯಾಪಯತಿ ಇತಿ ಸತ್ಯಂ. ಉಳಿದ ಪದಾರ್ಥಗಳನ್ನು ತೋರಿಸಿಕೊಡ್ತಾನೆ. ಕಣ್ಣು ಮೊದಲಾದವುಗಳಿದ್ದು ಎಲ್ಲ ಇಂದ್ರಿಯಗಳನ್ನು ಕೂಡ ಕಾರ್ಯಪ್ರವೃತ್ತವನ್ನಾಗಿ ಮಾಡಿ ಅವುಗಳ ವಿಷಯಗಳ ಜ್ಞಾನವನ್ನು ತಂದು ಕೊಡ್ತಾನಾದ್ದರಿಂದ ಪರಮಾತ್ಮನಿಗೆ ಸತ್ಯ ಅಂತಲೂ ಹೆಸರಿದೆ. ಸರ್ವ್ಯಾಪೀ ತು ಭಗವಾನ್ ಅನಂತ ಇತಿ ಕೀರ್ತಿತಃ ದಿಗ್ನಾಮಾಸತು ವಿಜ್ಞೇಯೋ ಚಿಕ್ಷುಸ್ಥೋ ನಿತ್ಯ ದೇಶನಾತ್ ಇತಿ ಚ ಸರ್ವ್ಯಾಪೀ ತು ಭಗವಾನ್ ಅನಂತ ಇತಿ ಕೀರ್ತಿತಃ ಸಂತತಂ ಚಿಂತೆಯೇನಂತ ಅದಕ್ಕೆ ಅರ್ಥ ಇದೆ. ಪರಮಾತ್ಮ ಅನಂತ ಅಂತ ಅಂತ ಕರೀತಾರೆ. ಸರ್ವವ್ಯಾಪಿ ತಂದ್ರೇನು, ತತ ಅಂದ್ರೇನು ವ್ಯಾಪ್ತ, ತತಿರ್ ವಿಸ್ತಾರೆ, ತತ ಅಂದರೆ ವ್ಯಾಪ್ತ, ಸಮ್ಯಕ್ ತತ, ಸರ್ವತ್ರ ಸರಿಯಾಗಿ ವ್ಯಾಪ್ತನಾಗಿರ್ತಾನೆ. ಅದು ದೇವರಿಗೆ ಅನಂತ ಅಂತ ಕರೀತಾರೆ. ಅದು ಮೂರು ವಿಧ, ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ. ಅದಕ್ಕೆ ಸರ್ವವ್ಯಾಪೀತು ಭಗವಾನ್ ಅನಂತ ಇತಿ ಕೀರ್ತಿತಃ. ಶೇಷದೇವರಿಗೆ ಅನಂತ ಅಂತ ಹೆಸರಿದೆ. ಅವ್ರು ಸರ್ವತ್ರ ವ್ಯಾಪ್ತರಲ್ಲ. ಅವರು ಅವ್ರ ಹೆಡೆ ಎಷ್ಟಿದೆ? ಸಾವಿರ ಸಾವಿರ ಅನಂತ ಅಂದ್ಬಿಡುತ್ತೆ. ತುಂಬ ಜನ ಸೇರಿದ್ದಾಗ ಓ ಅನಂತ ಅಂತಾರಲ್ಲ, ಆ ರೀತಿ. ಅದು ಫಿಗರೇಟಿವ್. ಅದು ದೇವ್ರಿಗೆ ಹೇಳೋದೇನದು? ಫ್ಯಾಕ್ಟ್ ಅದು. ಅದಕ್ಕೋಸ್ಕರ ಇತಿ ಕೀರ್ತಿತಃ ದಿಗ್ನಾಮ ತತ್ ವಿಶೇಷೇಣ ತತ ಸಂತತ ಸಮ್ಯಕ್ ತತ ಎರಡರ್ ನಾರಾಯಣ ವಿತತಾಯ ನಮೋ ನಮಸ್ತೆ. ಯಾತು ಬರೀ ತತ ಅಂದರೆ ಆಕಾಶನೂ ವ್ಯಾಪ್ತ. ಆದರೆ ದೇವ ಆಕಾಶ ವ್ಯಾಪ್ತ ಜಡ ಅದು. ಆಕಾಶ ವ್ಯಾಪ್ತ ಸ್ವಾತಂತ್ರ್ಯ ಇಲ್ಲ. ಪರಮಾತ್ಮ ಸಮ್ಯಕ್ ತತ ಅಂದರೆ ವ್ಯಾಪ್ತನಾಗಿ, ನಿಯಾಮಕನಾಗಿ ವ್ಯಾಪ್ತನಾಗಿದ್ದಾನೆ, ಸ್ವತಂತ್ರನಾಗಿ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ವಿಶೇಷೇಣ ತತ ಸಮ್ಯಕ್ ತತ ಹೀಗೆಲ್ಲ ಕರೀತಾರೆ. ದಿಗ್ನಾಮ ಸತು ವಿಜ್ಞೇಯೋ ದಿಕ್ಷುಸ್ಥೋ ನಿತ್ಯ ದೇಶನಾತಿಥಿ ಚ ದಿಗ್ನಾಮ ಏನ ಹೌದೌದು. ದಿಗ್ನಾಮ ಸತು ದೇವರಿಗೆ ದಿಕ್ಕು ಅಂತ ಕರೀತಾರೆ. ಯಾಕೆ? ದಿಕ್ಕು ನಮಗೆ ತೋರಿಸುತ್ತೆ. ದಿಕ್ಷುಸ್ಥೋ ನಿತ್ಯ ದೇಶನಾಥ್ ನಿತ್ಯ ನಮಗೆ ದಾರಿ ತೋರಿಸ್ತಾನಾದ್ದರಿಂದ ದೇವರಿಗೆ ದಿಕ್ಕು ಅಂತಲೂ ಕರೀತಾರೆ. ಅವರೇ ನಮಗೆ ದಿಕ್ಕು ಅಂತೇಳಿ ಎಷ್ಟು ಅವರೇ ನಮಗೆ ದಿಕ್ಕು ಗತಿ ಅಂತ ಅರ್ಥ. ದಿಕ್ಕಿಗೆ ಗತಿ ಅಂತ ಅರ್ಥ. ದೇವರ ಹರಿದೇವ ಜಗತ್ ಪಿತೃ ಮಾತೃ ಗತಿ ಆದ್ದರಿಂದ ದೇವರಿಗೆ ದಿಕ್ಕು ಅಂತಲೂ ಹೆಸರಿದೆ. ಮನಸ್ಥಿತ ಅದು ಯಾವಾಗ ನಾವು ಇಂದ್ರಾಯನ ಏನು ದಿಗ್ ನಮಸ್ಕಾರ ಮಾಡ್ತೇವೆ ಅಲ್ಲೂ ಕೂಡ ಒಳಗೆ ಯಾರು ಚಿಂತನೆ ಮಾಡಬೇಕು? ಮತ್ತೆ ದೇವರನ್ನೇ. ಮನಸ್ಥಿತ ಯದ್ ವಿಷ್ಣೋ ಸಂಬಂಧ ದೇವ ಕಾಮತಃ ಜಾತಸ್ತುತ ಸುಖೇ ಹೇತು ಪರಾನಂದೋ ಹರಿ ಕಿಮು ಇತಿ ಬ್ರಹ್ಮ ತರ್ಕೇ. ಮನಸ್ಸಿನಿಂದ ಆನಂದ ಅಂದರು. ಅದಕ್ಕೆ ಮನಸ್ಥಿತಾತ್ ಯದ್ ವಿಷ್ಣೋ ಸಂಬಂಧ ದೇವ ಕಾಮತಃ. ಮನಸ್ಸಿಗೆ ಕಾಮನೆ ಬಂತು, ಅದರಿಂದಾಗಿ ಸಂಪರ್ಕವನ್ನು ಮಾಡಿದ, ಅದರಿಂದ ಮಗ ಹುಟ್ಟಿದ, ಅವನ ಮೇಲೆ ಪ್ರೀತಿ ಬಂತು. ಇಷ್ಟು ಇಂಡೈರೆಕ್ಟ್ ಆಗಿದ್ದರೂ ಮಗ ಸುಖಹಿತವಾಗೋದಾದರೆ ದೇವರು ಡೈರೆಕ್ಟ್ ಸುಖ ಇತ್ತು. ಆದರೆ ದೇವರ ಸುಖ ಇತ್ತು ಪರಾನಂದೋ ಹರಿ ಕಿಮ್. ಮಗನಿಗೆ ಆನಂದ ಇಲ್ಲ. ಅದು ಇವನಿಗೆ ಮಗನ್ನು ದುಃಖ ಪಡೋ ಮಗನ ನೋಡಿದ್ರೆ ಆನಂದ ಪಡ್ತಾನೆ. ಇವತ್ತು ನನ್ನ ಮಗ ಎಂಬ ಕಾರಣಕ್ಕೋಸ್ಕರ. ಇನ್ನು ದೇವರಿಗೆ ದುಃಖದ ಹೆಸರಿಲ್ಲ. ಪರಾನಂದ ಆನಂದ ತೀರ್ಥ ಪರಾನಂದ ವರದ. ದೇವರು ಪರಾನಂದ. ಪರ ಅಂದರೆ ಏನೋ, ಪರ ಅಂದರೆ ಹೈಯೆಸ್ಟ್, ಮತ್ತು ಡಿಫರೆಂಟ್ ಅಂತ. ನಮ್ಮ ಆನಂದಕ್ಕೂ ದೇವರ ಆನಂದಕ್ಕೂ ಏನಿದೆ ಅದು? ತುಂಬ ಬರಿ ಪಾಸಾದವನ ಆನಂದ ಇದೆ, ರ್ಯಾಂಕ್ ಬಂದವನ ಆನಂದ ಇದೆ. ಎಷ್ಟು ವ್ಯತ್ಯಾಸ ಇದೆ ಇಬ್ಬರಿಗೆ. ಫೇಲ್ ಆದವನಿಗೆ ಮಾರ್ಕ್ಸ್ ಕಾರ್ಡ್ ಸಿಕ್ಕ ಆನಂದ. ಪಾಪ ಅಪ್ಲೈ ಮಾಡ್ಬೇಕಾ ಸೆಪ್ಟೆಂಬರ್ಗೆ, ಅದು ಸಿಗದೆ ಹೋದ್ರೆ ಪಜಿತಾಯಿ ಸಿಕ್ತವೋ ಭಾರಿ ಆನಂದ ಅವನಿಗೆ. ಅದಕ್ಕೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಬಂದು ಕೊನೆ ಪಕ್ಷ. ಮಾರ್ಕ್ಸ್ ಕಾರ್ಡ್ ಅಟ್ಯಾಚ್ ಮಾಡಿದವರು ತೊಗೊಳ್ಳೋದಿಲ್ಲ ಅದನ್ನು. ಮಾರ್ಕ್ಸ್ ಕಾರ್ಡ್ ಬಂದಿರೋ ದುಃಖ ಪಡ್ತಾರೆ. ಅಂದರೆ ಅಲ್ಲಿ ಆನಂದ ಎಷ್ಟು ವೆರೈಟಿ ಇದೆ ಈಗ. ಎಷ್ಟು ಜನ ಆಕ್ಸಿಡೆಂಟ್ ಆಗಿರುತ್ತೆ, ಬಾಡಿ ಸಿಕ್ಕರೆ ಆನಂದ. ಎಷ್ಟೋ ಸಲ ನೀರಲ್ಲಿ ಮುಳುಗೋಗಿಲ್ಲ, ಅಯ್ಯೋ ಬಾಡಿ ಸಿಕ್ತು. ಅವ್ರಿಗೆ ಬಾಡಿ ಸಿಕ್ಕಿಲ್ಲ, ಅವ್ರಿಗೆ ದುಃಖ. ಬಾಡಿ ಇಬ್ಬರು ಸತ್ತೋದವರೇ, ಬಾಡಿ ಸಿಕ್ಕಿದ್ದು ಇವರು ಸುಖ, ಅವ್ರು ಬಾಡಿ ಸಿಕ್ತವದಕ್ಕೆ ದುಃಖ. ಎಷ್ಟು ಅದು ಆಶ್ಚರ್ಯ ಅಂದರೆ ದುಃಖದ ಮಧ್ಯೆ ಏನು ಕಾಣ್ತಾನೆ ಅವನು? ಸುಖ ಕಾಣ್ತಾನೆ. ಆದರೆ ದೇವರಿಗೆ ಅಂಥ ಸುಖ ಇಲ್ಲ, ಪರಾನಂದ ದೇವರು. ಯಾವ ದೃಷ್ಟಿಯಿಂದ ದುಃಖದ ಸಂಪರ್ಕ ಇಲ್ಲಸೂ ಇರ, ಅಲ್ಲಿ ದುಃಖದ ಸಂಪರ್ಕ ಇದೆ. ಬಾಡಿ ನೋಡ್ತಾನೆ, ಸಿಕ್ಕ ಆನಂದ ಇದೆ. ಅವನ ಸಾವಿರ ದುಃಖ ಇದೆ. ಮತ್ತೆ ದುಃಖ ಆನಂದ ಮಧ್ಯೆ ಅವನಿದ್ದಾನೆ. ದೇವರಿಗೆ ಅಂತ ಆನಂದ ಇಲ್ಲ. ಅದಕ್ಕೆ ಖೇದ ಮೋದ ಜಯಾಪಜಯ ಮೊದಲಾದ ದೋಷಗಳಿಲ್ಲ. ನಮ್ಮ ಆನಂದಕ್ಕೇನಿದೆ? ದೋಷ ಇದೆ. ದೇವರ ಆನಂದಕ್ಕೇನಿಲ್ಲ, ದೋಷದ ಸಂಪರ್ಕನೇ ಇಲ್ಲ. ಅದಕ್ಕೆ ದೇವರ ಆನಂದ ಪರಾನಂದ ಅಂತ ಕರೀತಾರೆ. ಪರಾನಂದೋ ಹರಿ ಕಿಮು ಇತಿ ಬ್ರಹ್ಮತರ್ಕೇ. ಬ್ರಹ್ಮತರ್ಕ ಹೇಳ್ತಾ ಇದೆ. ಸದಾ ಪ್ರತಿಷ್ಠಿತಾನಿ ಭವಂತಿ ವಿಶೇಷತೋಪಿ ಪ್ರತಿಷ್ಠಿತಾನಿ ಸುಪ್ತ. ಇದರ ಖಂಡಾರ್ಥ ಅನುಸರಿಸಿ ಎಲ್ಲ ಓದಿಯಾಗಿದೆ. ಇದೆಲ್ಲ ಇಲ್ಲಿಂದ ರಾಯರು ಬರೆದಿರೋದು. ಅದಕ್ಕೆ ಇದನ್ನು ಇನ್ನೊಂದ್ಸರಿ ತೋದ್ದಾಗುತ್ತೆ. ಸದಾ ಪ್ರತಿಷ್ಠಿತಾನಿ ಅಂದ್ರೇನು? ಭವಂತಿ ವಿಶೇಷತೋಪಿ ಪ್ರತಿಷ್ಠಿತಾನಿ ಸುಪ್ತೌ. ಪರಮಾತ್ಮನ ಎಲ್ಲ ರೂಪಗಳು ಕೂಡ ಎಲ್ಲ ಕಾಲಕ್ಕೂ ನಮ್ಮ ಸಂರಕ್ಷಣೆ ಮಾಡ್ತಾ ಇವೆ. ಸುಪ್ತಿಯಲ್ಲಿ ಡೈರೆಕ್ಟ್ ಕಂಟ್ರೋಲ್ ಕಾಣಿಸ್ತಾ ಇದೆ. ಹೃದಯ ಸರ್ವಶೋ ವ್ಯಾಪಿ ಪ್ರಾದೇಶಃ ಪುರುಷೋತ್ತಮ. ಕೆಲವೆಲ್ಲ ಟರ್ಮ್ಸ್ ಹೇಳ್ತಾರೆ. ಹೃದಯದಲ್ಲಿರ್ತಕ್ಕ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಹೃದಯದಲ್ಲಿ ವ್ಯಾಪ್ತನಾಗಿದ್ದಾನೆ, ಹೃದಯದಲ್ಲೂ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದಕ್ಕೆ ಪ್ರಾದೇಶ ಅಂತ ಹೆಸರು. ಪ್ರಾದೇಶ ನಾಮಕ ಅಂತ ಕರೀತಾರೆ. ಸರ್ವೇಶ, ಪ್ರಾದೇಶ, ಮೂಲೇಶ, ಹೀಗೆಲ್ಲ ದೇವರ ಅನೇಕ ಹೆಸರುಗಳಿದೆ. ಎಲ್ಲೆಲ್ಲಿರುತ್ತ ರೂಪಕ್ಕೆ ಅದು ಟೆಕ್ನಿಕಲಿ ಹೇಳ್ತಕ್ಕಂಥ ಹೆಸರುಗಳು. ಪ್ರಾದೇಶ ಪುರುಷೋತ್ತಮ ಸಜೀವಾನಾಂ ಸ್ಥಾನ ಉದ್ದಿಷ್ಟ ಸರ್ವದೈವ ಸನಾತನ. ಜೀವ ಹೃದಯ ಕಮಲದಲ್ಲಿ ದೇವರಿದ್ದಾರೆ, ಅಲ್ಲಿ ವಾಯುದೇವರು ಸ್ತೋತ್ರ ಮಾಡಿಕೊಂಡಿದ್ದಾರೆ. ಅವರ ಪಾದದಲ್ಲಿ ಜೀವ ಇದ್ದಾರೆ. ಗೊತ್ತಾಯ್ತು? ಅಚಿಂತನೆ ಮಾಡಬೇಕಾಗೆ. ಹೃತ್ಕರ್ಣಿಕಾ ಮೂಲಗತಃ ಸ್ವಾಂಗುಷ್ಠಾಗ್ರ ಪ್ರಮಾಣಕ ಹೃತ್ಕರ್ಣಿಕಾ ಮೂಲದಲ್ಲಿ ಪರಮಾತ್ಮ ಹೃದಯದಲ್ಲಿದ್ದಾನೆ, ಕರ್ಣಿಕಾ ಮೂಲದಲ್ಲಿದ್ದಾನೆ. ಎಷ್ಟಿದ್ದಾನೆ? ಸ್ವ ಅಂಗುಷ್ಠಾಗ್ರ ಪ್ರಮಾಣಕ, ಪ್ರಾದೇಶ ಪರಿಮಿತರಾಗಿ ಹೃದಯದಲ್ಲಿ, ಕರ್ಣಿಕಾದಲ್ಲಿ ಅಂಗುಷ್ಠ ಪ್ರಮಾಣಕರಾಗಿದ್ದಾರೆ. ಆ ರೂಪಕ್ಕೆ ಮೂಲೆಯ ಶಾಂತ ಹೆಸರು, ಗೊತ್ತಾಯ್ತಾ? ಹೃದಯದಲ್ಲಿ ಸರ್ವತ್ರ ವ್ಯಾಪ್ತ ಆದ ರೂಪಕ್ಕೆ ಪ್ರಾದೇಶ, ಕರ್ಣಿಕಾ ಮೂಲಗತವಾದ ರೂಪಕ್ಕೆ ಮೂಲೆಯ ಶಾಂತ ಕರೀತಾರೆ. ಇತಿ ನಾಮಾಸ್ಮಿನ್ ಸರ್ವೇಶ್ ಜೀವಾ ಪ್ರತಿಷ್ಠಿತಾ, ಆ ರೂಪದಲ್ಲೇ ಜೀವರೆಲ್ಲ ನೆಲೆಯನ್ನು ಕಂಡಿದ್ದಾರೆ. ಅಂಗುಷ್ಠ ಮಾತ್ರೇ ಪುರುಷೇ ಕರ್ಣಿಕಾಗ್ರ ಸ್ಥಿತೇ ಹರೌ ಪ್ರವಿಶಂತೆ ಸುಷುಪ್ತೌತು. ಈಗ ಜೀವರೆಲ್ಲ ಕೂಡ ದೇವರೆಲ್ಲಿದ್ದಾನೀಗ ಸುಷುಪ್ತಿ ಅವಸ್ಥೆಯಲ್ಲಿ, ಅಂಗುಷ್ಠಾಗ್ರ ಪ್ರಮಾಣದ ಪುರುಷ ರೂಪದಲ್ಲಿ ಕರ್ಣಿಕಾದಲ್ಲಿ ಇದ್ದಾನೆ. ಅಲ್ಲಿಗೆ ದೇವರು ಕರ್ಕೊಂಡು ಹೋಗ್ತಾನೆ ಜೀವನನ್ನು. ಆಗ ಅವನಿಗೆ ಸುಪ್ತಿ ಅಂತ ಕರೀತಾರೆ. ಪ್ರವಿಶಂತೆ ಸುಷುಪ್ತೌತು ಪ್ರಬುದ್ಧಂತೆ ತಾಸ ಇದೆ ಪ್ರಾಜ್ಞಂ ಯದಾಲಿಂಗತಿ ಅಂದರೆ ಅರ್ಥ ಇದೆ. ಹೌದು, ನಿದ್ರೆ ಬರುತ್ತ, ನಿದ್ರೆ ಬರುತ್ತೆ. ಪ್ರವಿಶಂತೆ ಸುಷುಪ್ತೌತು ಪ್ರಬುದ್ಧಂತೆ ತತಸ್ತಥಾ, ಆ ಬಿಟ್ಟಿ ಕಡೆ ಬಂದ ತಕ್ಷಣ ಎಚ್ಚರಾಗತ್ತೆ. ಸೋಯಂ ತ್ರಿರೂಪೋ ಭಗವಾನ್ ಹೃದಯಾಖ್ಯ ಪ್ರಕೀರ್ತಿತ. ಹೀಗೆ ಅದೇ ಹೇಳಿ, ಅದೇ ರೂಪ ಯಾವುದು ಅಂದರೆ ಇದು. ಪ್ರಾಜ್ಞ ರೂಪಕ್ಕೆ ಇನ್ನೊಂದು ಹೆಸರೇನು ಇಲ್ಲಿ? ಇಲ್ಲಿ ಟೆಕ್ನಿಕಲಿ ಪ್ರಾಜ್ಞ ರೂಪ ಏನದು? ನಿದ್ರೆ ಕೊಡೋ ರೂಪ. ಅದು ಕರೆಕ್ಟಾಗಿ ಹೇಳ್ಬೇಕಾದ್ರೆ ಏನು ಹೇಳಬೇಕು? ಈ ಭೂಲೇಶ್ವರಾವಕ ಭಗವಂತನನ್ನು ಆಲಿಂಗನ ಮಾಡ್ಕೊಂಡಾಗ ಏನಾಗ, ಅಲ್ಲಿ ಹತ್ರ ಹೋದಾಗ ಏನಂತ ಕರೀತಾರೆ? ಸುಷುಪ್ತಿ ಅಂತ ಕರೀತಾರೆ. ಅದು ವಿವರಣೆ ಇದೆ ಅದಕ್ಕಿಷ್ಟು ಕೂಡ. ಪ್ರವಿಶಂತೆ ಸುಷುಪ್ತೌತು ಪ್ರಬುದ್ಧ್ಯಂತೆ ತತಸ್ತಥಾ ಸೋಯಂ ತ್ರಿರೂಪೋ ಭಗವಾನ್. ಹೀಗೆ ಹೃದಯ, ಮೂಲೇಶ, ಸರ್ವೇ ಮತ್ತು ಏನಿದ್ದು ಪ್ರಾದೇಶ, ಈ ಮೂರು ರೂಪಗಳನ್ನೇನಂತ ಕರೀತಾರೆ? ಹೃದಯಾಖ್ಯ ಪ್ರಕೆ, ಒಟ್ಟಾಗಿ ಹೃದಯ ಅಂತ ಕರೀತಾರೆ. ಹೃದಯ ಅಂದರೆ ಮೂರು ರೂಪಕ್ಕೂ ಹೆಸರು, ಅದರಲ್ಲಿ ಸಬ್ ಡಿವಿಷನ್. ಮನಸ್ಸು ಅಂದರೆ ನಾಲ್ಕಕ್ಕೂ ಹೆಸರು, ಮನಸ್ಸಿಗೂ ಹೆಸರು. ಸ್ಥಾನ ಮತ್ತು ಆಯತರಂ ಪ್ರೋಕ್ತಂ ಪ್ರತಿಷ್ಠಾಧಾರಕ ಪುಮಾನ್ ನೀತಿ ಚ, ಇದನ್ನು ಈ ಸ್ಥಾನಕ್ಕೆ ಆಯತನ ಅಂತಾರೆ, ಆ ಧಾರಕವಾದ ರೂಪಕ್ಕೆ ಪ್ರತಿಷ್ಠಾ ಅಂತ ಕರೀತಾರೆ. ಇತಿ ಷಡಾಚಾರ್ಯ ಬ್ರಾಹ್ಮಣಂ, ಷಡಾಚಾರ್ಯ ಬ್ರಾಹ್ಮಣ ಅಲ್ಲಿ ಮುಕ್ತಾಯ ಆಯಿತು. ಅದಿಷ್ಟು ಬೇರೆ ಬೇರೆ ಆರು ಜನಗಳಿಂದ ಆತ ಕೇಳಿದ್ದ, ಒಂದು ಹಂತದವರಿಗೆ ಮುಂದಿನ ಹಂತ ಕೇಳಿರಲಿಲ್ಲ. ಅದಿಷ್ಟು ಯಾರು ಫಿಲಪ್ ಮಾಡಿದ್ರು? ಈಗ ಯಾಜ್ಞವಲ್ಕರು ಪೂರ್ತಿ ಹೇಳಿದರು. ಅದಕ್ಕೆ ಅವ್ರು ವಿಶೇಷ ಗುರುತ್ವ ಬಂತು. ಈಗ ಸ್ವಯೋಗ್ಯಂ ಜ್ಞಾನಂ ಶ್ರೋತುಂ ಮುಂದಿನ ಕೂರ್ಚ ಬ್ರಾಹ್ಮಣಕ್ಕೆ. ಕೂರ್ಚ ಅಂದರೆ ಸಿಂಹಾಸನ, ಸಿಂಹಾಸನದಲ್ಲಿ ಕೂತಿದ್ದೆ ಜನಕರಾಜ. ಇವರು ಉಪದೇಶ ಕೆಳಮೆ ಏನಾಗಿಬಿಟ್ಟ, ಅಲ್ಲೇ ಸ್ಯಾಂಕ್ಷನ್ ಮಾಡ್ತಿದ್ದೆ, ಅಲ್ಲಿ ಕೂತ್ಕೊಂಡೆ ನೀವು ರಾಬರ ಆನೆ ಕೊಡ್ತೀನಿ ಅಂತ ತಿಳಿದಿದ್ದೆ. ಕೆಳಗಿಳಿದು ಬಂದ. ಈಗ ಪೂರ್ವ ವಿಷಯ ಗೊತ್ತಾದ ಮೇಲೆ ಅಹಂಕಾರ ಹೋಯ್ತದೆ, ನಾನು ಕೊಡ್ತೇನೆ ಎಂಬುದು ಹೊರಟೋಯ್ತು. ಈಗ ಕೊಡೋ ಮಾತಾಡೋದಿಲ್ಲ. ಜನಕೋಹ ವೈ ದೇಹ ಕೂರ್ಚಾತ್ ಅವಸರ್ಪನ್ನು ವಾಚ, ಸಿಂಹಾಸನ ಕೆಳಗಿಳಿದು ಮಾತಾಡಿದ ಅದನ್ನೆಲ್ಲ ಹೇಳ್ತಾರೆ. ಸ್ವಯೋಗ್ಯಂ ಜ್ಞಾನ ಸಿಂಹಾಸನ, ಇಲ್ಲಿ ಸಿಂಹಾಸನ ತಿಥಿ ಶ್ರಾದ್ದದ ಕುರ್ಚೆ ಬೇರೆ, ಈ ಕುರ್ಚೆ ಬೇರೆ. ಆ ಕುರ್ಚೆ ಯಾತಕ್ಕೆ ಅಂದರೆ ಎಲ್ಲದಕ್ಕೂ ಪ್ರಧಾನ, ಅದು ಕುರ್ಚೆ ಇಲ್ಲದವ್ರು ಮಾಡೋಕ್ಕೆ ಬರೋದು. ಎಲ್ಲದಕ್ಕೂ ಪ್ರಧಾನವಾದ ಕುರ್ಚೆ, ಅದರಿಂದನೇ ಸ್ಪರ್ಶ ಎಲ್ಲ ಪ್ರಸಾದಿಗಳು ಮಾಡೋದು. ಅದು ಕುರ್ಚಿ ಅದು ಅರ್ಧೇ ಬಂದಿತ್ತು. ಕುರ್ಚಿ ಅನ್ನೋ ಪದ ಕುರ್ಚಿಯಿಂದನೇ ಬಂದಿರೋದು. ಅದು ಆಮೇಲೆ ಕೂರ್ಚೆಂಡಿ ಕುರ್ಚೆಂಡಿ ತರಿಗೂ ಶಿಫ್ಟ್ ಆಯ್ತು. ಹಾಗೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಹೇಳಬೇಕಾದ್ರೆ ಎಲ್ಲ ಭಾಷೆಗೂ ಒಂದೇ ರೀತಿ ಶಿಫ್ಟ್ ಆಗ್ತಾ ಹೋಗ್ತದೆ. ಸ್ವಯೋಗ್ಯಂ ಏನಂತಾರೆ, ಅವು ಬೇರೆ ಭಾಷೆಯಲ್ಲಿ ಒಂದೇ ಪದಕ್ಕೆ ಅನೇಕ ಹೆಸರು ಇರುತ್ತೆ. ನೀರಿ ಜಲ ಅಂತಾರೆ, ಗೊತ್ತಾಯ್ತಾ? ಆಪ್ ಅಂತ ಅನೇಕ ಅರ್ಥ ಇದೆ. ಅವು ಆ ಪದಕ್ಕೆ ಬಂದಾಗ ಅದು ಈಕ್ವಲೆಂಟ್ ಸಿಗುತ್ತೆ ಅಷ್ಟೆ. ಕುರ್ಚ ಅಂತ ಬಂದಾಗ ಮಾತ್ರ ಕುರ್ಚಿ ಇತ್ಯಾದಿಗಳು, ಬೇರೆ ಬಂದಾಗ ಹೋಯ್ತು. ಆಸನ ಅಂತ ಕರೆದು ಸಾಕು, ಯಾವುದಕ್ಕೂ ಆಸನ, ಎಲ್ಲದಕ್ಕೂ ಆಸನ ಜನರಲ್ ನೇಮ್. ಚಾಪೆ ಕೊಟ್ಟರು ಆಸನ, ಬಟ್ಟೆ ಹಾಕಿದ್ರು, ಜಮಖಾನ ಹಾಕಿದ್ರು ಆಸನ, ಕುರ್ಚಿ ಕೊಟ್ಟರು ಆಸನ, ಅದು ಬ್ರಾಡ್ ಟರ್ಮ್. ಅದು ಸ್ವಯೋಗ್ಯಂ ಜ್ಞಾನಂ ಶ್ರೋತುಂ ಸಿಂಹಾಸನಾತ್, ಅಚರ ಅರ್ಥ ಸಿಂಹಾಸನಾತ್ ಅವರುಹ್ಯ ಉಪಸದನಂ ಕೃತ್ವಾ ಉವಾಚ. ಉಪಸದನಂ ಹತ್ರ ಬಂದು ಹೇಳಿದ, ದೂರ ಇದು ಹತ್ರ ಬಂದು ಹೇಳ್ತಾ ಕೇಳ್ತಾನೆ. ಯಸ್ವಾತ್ಮನ ಪ್ರಾಪ್ಯಂ ಮುಕ್ತೌ ತದುಪಾಸ್ಯೈವ ಮುಕ್ತಿರ್ಭವತಿ ಇತ್ಯತಃ ಪ್ರಾಪ್ಯಂ ಪೃಚ್ಛತಿ. ಮತ್ತೆ ಸ್ವಾತ್ಮನ ಪ್ರಾಪ್ಯಂ ಮುಕ್ತೌ ತದುಪಾಸ್ಯೈವ, ಮುಕ್ತಿಯಲ್ಲಿ ಯಾವ ರೂಪವನ್ನು ಪಡಿಬೇಕೋ ಆ ಭಗವದ್ ರೂಪಾಸನೆ ಮಾಡಿದರೆ ಮಾತ್ರ, ಅದೇ ಬಿಂಬರೂಪ ಅಂದರೆ ಅದೇ, ಉಪಾಸನೆ ಮಾಡಿದರೆ ಮಾತ್ರ ಏನಾಗುತ್ತೆ, ಮುಕ್ತಿರ್ಭವತಿ ಇತ್ಯತಃ ಪ್ರಾಪ್ಯಂ ಪೃಚ್ಛತಿ. ಇವತ್ತು ಸಂಸಾರ ಬಂಧನ ಬಿಡುಗಡೆ ಆಗಬೇಕಾದ್ರೆ ದೇವರ ಧ್ಯಾನ ಮಾಡಬೇಕು, ದೇವರ ಉಪಾಸನೆ ಮಾಡೋದವೆಲ್ಲ ಸರಿ, ಅದು ಸ್ಪೆಸಿಫಿಕ್ಕಾಗಿ ತನಗೆ ಸಿಗಬೇಕಾದ ಮುಕ್ತಿನೇ ಮಾಡಬೇಕಾದ್ರೆ ಏನು ಮಾಡಬೇಕು ಅವನು, ಬಿಂಬರೂಪಾಸನೆ ಮಾಡಬೇಕು. ಅದಕ್ಕಾಗಿ ಅದನ್ನು ಅದ್ಯಾವುದು ಅಂತ ಕೇಳ್ತಾರೆ. ವೃಂದಾರಕ ಅನ್ನೋ ಪದ ಬಂತಲ್ಲಿ. ವೃಂದಾರಕ ಅಂದ್ರೇನು? ವೃಂದೈಹಿ ಪ್ರಾಪ್ಯತಮತ್ವಾತ್ತು ವೃಂದಾರಕ ಇತಿ ಸ್ಮೃತಃ ಇತಿ ಚ ಪಾದ್ಮೆ. ವೃಂದಾರಕ ಬಂದೇನಿವ ಬಂದ ನೋಡೆ ಅಂತ ಹೇಳಿ ಶ್ರೀಪಾದರಾದ ದೇವರಾಮ ಇದೆ, ಬಂದ ಕೃಷ್ಣ ಛಂದದಿಂದ ಬಂದ ನೋಡೆ ಅಂತ ಹೇಳಬೇಕು. ವೃಂದಾರಕ ವಂದ್ಯ ಅಂತ ಕರೀತಾರೆ ದೇವರಿಗೆ. ವೃಂದಾರಕ ಅಂತಲೂ ಹೆಸರಿದೆ, ವೃಂದಾರಕ ವಂದ್ಯ ಅಂತಲೂ ಇದೆ. ವೃಂದೈಹಿ ಪ್ರಾಪ್ಯ ತಮತ್ವಾತ್ತು ವೃಂದಾರಕ ಇತಿ ಸ್ಮೃತಃ ಇತಿ ಚ ಪದ್ಮೆ. ಹಾ ಹೌದಿದೆ, ಅದು ಅದಕ್ಕೆ ಇದೇ ಅರ್ಥ ಇಟ್ಕೋಬೇಕು ಎಲ್ಲ ಕಡೆ. ವೃಂದೈಹಿ ಪ್ರಾಪ್ಯ, ವೃಂದ ಗುಂಪು ಗುಂಪಾಗಿ ಅನಂತಾನಂತ ದೇವರಿಂದ ಪರಮಾತ್ಮ ಹೊಂದಲ್ಪಡ್ತಾನಾದ್ದರಿಂದ ವೃಂದಾರಕ, ವೃಂದಾರಕ ಅಂತ ದೇವರ ಹೆಸರು. ಇತಿ ಚ ಪದ್ಮೆ ರಾಜ್ಞೋ ಹೃದಯ ಸಂಸ್ಥೋಯ ಇಂದ್ರೋ ನಾಮ ಜನಾರ್ದನ ಸೈಂದ್ರೇ ಚ ಯಮೇ ಚೈವ ಸಪ್ರಾಪ್ಯೋ ಮುಕ್ತ ರಾಜಭಿ. ರಾಜರಿಂದ ಉಪಾಸ್ಯವಾದ ರೂಪ ಇಂದ್ರನಾಮಕವಾದ ರೂಪ, ಅದನ್ನು ಇಂಧ ಅಂತ ಕರೆದಿದ್ದಾರೆ. ಇಂದ್ರೇ ಚ ಯಮೇ ಚೈವ ಪ್ರಾಪ್ಯೋ ಮುಕ್ತ ರಾಜಭಿ. ರಾಜರು ಯಾವಾಗಲೂ ಕೂಡ ಯಮಸಭೆಗೆ ಇಂದ್ರಸಭೆಗೆ ಹೋಗ್ತಾರೆ. ರಾಜರು ಹೋಗೋದೆಲ್ಲ ಎಲ್ಲಿಗೆ? ಯಮಸಭೆಗೆ. ಅದಕ್ಕೆ ಹರಿಶ್ಚಂದ್ರ ರಾಜ ಯಮಸಭೆಗೆ ಹೋಗಬೇಕಾಗಿತ್ತು, ಮೇಲೋದ. ಪಾಂಡುರಾಜ ಯಮಸಭೆಗೆ ಹೋದ. ರಾಜರಿಗೆಲ್ಲ ಸಿಗೋ ಕಂಪಾರ್ಟ್ಮೆಂಟ್ ಯಾವುದು ಗೊತ್ತೆ? ಎಕಾನಮಿ ಕ್ಲಾಸ್ ಅಂದರೆ ಅಲ್ಲಿ ಕೂಡಿಸ್ತಾರಲ್ಲ, ಹಾಗೆ ರಾಜನ ಕೂಡಿಸೋ ಜಾಗ ಯಾವುದು? ಯಮಲೋಕದಲ್ಲಿ ಕೂಡಿಸ್ತಾರೆ. ಇವತ್ತಿನ ರಾಜರನ್ನ ಯಮಲೋಕ ಅಂದ್ರೆ ಗೊತ್ತಲ್ಲ, ನರಕದಲ್ಲಿ ಹಾಕ್ಬಿಡ್ತಾರೆ. ಯಮಲೋಕದಲ್ಲಿ ಇವರು ಏನಾಗಿ ಹೋಗ್ತಾರೆ? ಅತಿಥಿಗಳಾಗಿ ಹೋಗ್ತಾರೆ. ರಾಜರು ಸರಿಯಾದ ರಾಜ್ಯಭಾರ ಮಾಡಿದರೆ ಯಮಲೋಕದಲ್ಲಿ ಮೆಂಬರ್ಸ್ ಆಗಿ ಹೋಗ್ತಾರೆ, ಇಲ್ಲದೆ ಹೋದರೆ ಪನಿಷಬಲ್ ಅಫೆನ್ಸ್ ಮಾಡಿದ ಶಿಕ್ಷಕ ಖೈದಿಗಳಾಗಿ ಹೋಗ್ತಾರೆ. ಅಷ್ಟೇ ಡಿಫರೆನ್ಸ್. ಮತ್ತು ಯಮಲೋಕ ಗ್ಯಾರಂಟಿ ರಾಜರಿಗೆ. ರಾಜರಿಗೆ ಇವರು ಮೆಂಬರ್ ಆಗಿ ಹೋಗೋದು ಗೌರವ. ಇದಾಗ ಹೇಳ ಜೈಲರಾಗಿ ಕೆಲಸ ಮಾಡೋದು ದೊಡ್ಡ ಗೌರವ. ಜೈಲಲ್ಲಿ ಜೈಲ್ಡ್ ಆಗೋದು ಭಾಳ ಕೆಟ್ಟದು. ಇವರು ಈ ರೀತಿ ಆಗ್ತಾರೆ ಅವರೆಲ್ಲ, ಇದೆಲ್ಲ ಆಚಾರ ಹಿಡಿತಾರೆ. ಅದಕ್ಕೆ ಪಾಂಡ್ಯರಾಜ ಯಮಲೋಕದಲ್ಲಿದ್ದಾನೆ, ಎಲ್ಲ ರಾಜರು ಯಮಲೋಕದಲ್ಲಿದ್ದಾರೆ ಅಂತ ಹೇಳಿದ್ರು ಸಮಾಧಾನ ಆಯಿತು. ಹರಿಶ್ಚಂದ್ರ ಮಾತ್ರ ಇಂದ್ರಲೋಕದಲ್ಲಿದ್ದಾರೆ ಅಂದರೆ ಸಮಸ್ಯೆ ಆಯಿತು. ಇಂದ್ರ ಯಾವಾಗ ಹೋಗ್ತಾರೆ? ಆಶ್ರಯಾಗ ಮಾಡೋದಕ್ಕೆ ಇಂದ್ರಲೋಕಕ್ಕೆ ಹೋದ. ಇಲ್ಲ ಯಮಲೋಕ, ಇಲ್ಲ ಇಂದ್ರಲೋಕ. ಪಾಂಡ್ಯರಾಜ ಆ್ಯಕ್ಚುಲಿ ಇಂದ್ರಲೋಕಕ್ಕೆ ಹೋಗ್ಬೇಕಾತಾರೆ. ಆಶ್ರಯಾಗ ಮಾಡದೆ ಹೋದ್ರೂ ಇಂದ್ರಲೋಕಕ್ಕೆ ಹೋಗ್ಬೇಕು. ಯಾತಕ್ಕೆ? ರಾಜನ ದೇವತೆ ಆತ, ದೇವತೆಗಳೆಲ್ಲಿರ್ಬೇಕು ಯಾವಾಗಲೂ ಇಂದ್ರಲೋಕದಲ್ಲೇ ಇರಬೇಕು. ಆದರೆ ಆತ ಒಂದು ತಪ್ಪು ಮಾಡಿದ್ದಕ್ಕೋಸ್ಕರ ಡಿಮೋಟ್ ಆಗಿ ಯಮಲೋಕದಲ್ಲಿದ್ದ. ರಾಜಸೂಯಾಗಿ ಮಾಡಿದ್ರೆ ಏನಾಗ್ತಿತ್ತು? ಅದು ಪರಿಹಾರ ಆಗಿ ವಾಪಸ್ ಹೋಗ್ತಾ ಇತ್ತು. ಆತ ಹೋಗ್ಬೇಕಾದ ಅಲ್ಲಿಗೆ ಹರಿಶ್ಚಂದ್ರ ರಾಜ ಆ್ಯಕ್ಚುಲಿ ಹೋಗ್ಬೇಕಾಯ್ತು ಯಮಲೋಕಕ್ಕೆ. ಆತ ಇಂದ್ರಲೋಕಕ್ಕೆ ಹೋಗ್ಬಿಟ್ಟ. ಯಾಕೆ ಪ್ಲಸ್ ಪಾಯಿಂಟ್ ಆದ ರಾಜಸೂಯಾಗ ಮಾಡಿತ್ತು. ಈತನಿಗೆ ಇಂದ್ರಲೋಕಕ್ಕೆ ಹೋಗೋದು ಬಾದ ಯಮಲೋಕಕ್ಕೆ ಹೋದ. ಪರಿಶಬ್ ಅಫೆನ್ಸ್ ಆಗಿತ್ತು ಅದು. ಅಲ್ಲಿಗೆ ಹೋಗ್ಲಿಕ್ಕೆ ರಾಜಸೂಯಾಗ ಮಾಡಿದ್ರೆ ಕರೆಕ್ಟ್ ಆಗ್ತಿತ್ತು. ಆ ಯಾವ ತಪ್ಪು ನೀವೇ ಹೇಳಿ. ಇವತ್ತು ಎಂ ಪಿ ಆಗೋದು ದೊಡ್ಡದೋ ಎಮ್ ಎಲ್ ಎ ಆಗೋದು ದೊಡ್ಡದೋ? ಎಂ ಪಿ ಆದರೆ ಎಲ್ಲಿಗೆ ಹೋಗ್ತಾನೆ? ಎಲ್ಲಿಗೆ ಹೋಗ್ತಾನೆ? ಪಾರ್ಲಿಮೆಂಟ್ಗೆ ಹೋಗ್ತಾನೆ. ಎಮ್ ಎಲ್ ಎ ಯಾರು ಇಲ್ಲೇ ಉಳಿತಾನೆ. ಎಲ್ಲ ಜಾಸ್ತಿ ಡಿಫ್ರೆನ್ಸ್. ಅದಕ್ಕೆ ಪವರ್ ಯಾರಿಗಿದೆ ಜಾಸ್ತಿ? ಈಗ ಎಂ ಪಿ ಜಾಸ್ತಿ ಇದೆ, ಎಮ್ ಎಲ್ ಎಗಿದೆಯಾ? ಎಮ್ ಎಲ್ ಎ ಮಂತ್ರಿ ಆಗಕ್ಕೆ ಬರೋಲ್ಲ, ಸೆಂಟ್ರಲ್ ಮಂತ್ರಿ. ಎಂ ಪಿ ಸೆಂಟ್ರಲ್ ಮಂತ್ರಿ ಆಗ್ತಾನೆ. ಅವನು ದೇಶದ ವ್ಯಾಪ್ತಿ ಇದೆ. ಎಂ ಪಿಗೆ ಎಷ್ಟು ಬರುತ್ತೆ? ಈಗ ಇವರಿಗೆ ರಾಜ್ಯದ ವ್ಯಾಪ್ತಿ ಬರುತ್ತೆ. ಎಷ್ಟು ದೊಡ್ಡದಾಗಲಿ, ಇಂದ್ರಲೋಕ ಒಂದು ಭಾರಿ ದೊಡ್ಡದು. ಇಂದ್ರಲೋಕ ಹೇಳಿದ್ದಾರೆ ಆಚಾರ್ಯ ಗಣೇಶ ಹೇಳಿದ್ದಾರೆ. ಒಂದು ಸರ್ತಿ ಏನಾಗಿತ್ತು, ತಪಸ್ ಮಾಡ್ತಾ ಕೂತಿದ್ದ ಪರಾವಹ ಮರುತ್ತು. ಆಗ ಇವರು ಇಂದ್ರದೇವರು ಬಂದರು. ನತೂತ್ಥಿತಃ ಶಶಾಪಸಃ. ಈಗ ಇಂದ್ರದ್ಯುಮ್ನ ರಾಜ ಮಾಡಿದ್ನಲ್ಲ, ಹಾಗಾಯ್ತು. ಅಗಸ್ತ್ಯರು ಬಂದಾಗ ಹಿಡದೆ ಹೋಗಿದ್ದಕ್ಕೆ ಗಜೇಂದ್ರನಾಗಿ ಹುಟ್ಟಿದ. ಈತೇನಾದ ಮನುಷ್ಯ ಹುಟ್ಟಬೇಕಾಯಿತು, ಪ್ಲಸ್ ದೇಹ ಬಿಟ್ಟ ಮೇಲೂ ಕೂಡ ನಮ್ಮ ಲೋಕಕ್ಕೆ ಬರಬೇಡ ಅಂತ ಹೇಳ್ಬಿಟ್ರು. ನಮ್ಮ ಲೋಕಕ್ಕೆ ಬರಬೇಡ. ಆ ರೀತಿ ಪನಿಷ್ಮೆಂಟ್ ಸಿಕ್ತು. ಪರಿಹಾರ ಏನಂತ ಕೇಳಿದರೆ, ರಾಜಸೂಯಾಗ ಮಾಡಿದರೆ ಸರಿ ಹೋಗುತ್ತೆ ಅಂತೇಳಿ. ಅರ್ಥ ಆಯ್ತಾ? ಪೆನಾಲ್ಟಿ ಅದು ಅಂತ. ಅದೆಲ್ಲ ಹಿಂದಿನ ನಿರ್ಣಯದಲ್ಲಿ ಹೇಳಿದ್ದಾರೆ ಆಚಾರ್ಯ. ಅದನ್ನ ಅದಕ್ಕೆ ಜ್ಞಾಪಕ ಇರಬೇಕು. ನತು ತಪಃ ಕುರುವನ್ ನತೂತ್ಥಿತಃ ಶಶಾಪಃ. ಸೇಮ್ ಇಂದ್ರನ ಕಥೆ ಇದು. ಇಂದ್ರನ ಮುಂದೆ ಪರಾವರ ಕಥೆ ಇದು. ಅಲ್ಲಿ ಇಂದ್ರದ್ಯುಮ್ನಿಗೆ ಶಾಪ, ಇಂದ್ರನಿಂದ ಈತನ ಶಾಪ, ಕೆಳಗೆ ಹೋಗ್ಬೇಕು ಅಂತ. ಅದು ಸೋತಮ ದ್ರೋಹ ಆಯ್ತು. ಇವತ್ತು ಹಾಗೇನೆ ಅದು. ಇವತ್ತು ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ಸುಪೀರಿಯರ್ ಬಂದಾಗ ಇವ್ರು ಕೂತಿದ್ದ ಅಂದರೆ ಟ್ರಾನ್ಸ್ಫರ್ ಸಸ್ಪೆಂಡ್ ಗ್ಯಾರಂಟಿ ಅವನು. ಮತ್ತೆ ಕೋರ್ಟ್ ಅಪ್ಹೈಡ್ ಮಾಡ್ತದಾನ ಗೊತ್ತಾಯ್ತಾಗ. ಅದು ಡಿಸೊಬಿಡಿಯನ್ಸ್ ಅದು. ಅದೊಂದು ರೀತಿ ಸರಿ ಇಲ್ಲ ಅಂತೇಳಿ ಕೋರ್ಟ್ ನೀವು ಎಷ್ಟೋ ಜನ ಕೆಲಸ ಕಳ್ಕೊತಾರೆ ಅದರಿಂದ. ಇದು ನೀವು ಆ್ಯಕ್ಚುಲಿ ಶಾಸ್ತ್ರದಿಂದ ಬಂದಿದ್ದು. ಅದೊಂದು ಗೌರವ. ಅವ್ನಿಗೆ ಎಷ್ಟು ಪೇರು ಕರಪ್ಟ್ ಆಫೀಸರೇ ಆಗಿರ್ಬೋದು ಅವ್ನು ಬೇಕಾದ್ರೆ. ಬಟ್ ಇಲ್ಲಿವರೆಗೂ ಸ್ವಲ್ಪ ಅವನ ಪೋಸ್ಟಲ್ಲಿ ಇರ್ತಾರೆ. ಅಲ್ಲಿವರೆಗೂ ಏನಾಗ್ತಾನೆ, ಅವನು ರೆಸ್ಪೆಕ್ಟಬಲ್ ಪೋಸ್ಟ್ ಅದು. ಆ ಪೋಸ್ಟಿಗೆ ಗೌರವ ಕೊಡೋದು. ಆ ದೃಷ್ಟಿಯಿಂದ ವ್ಯಕ್ತಿ ಪ್ರಶ್ನೆ ಬರೋದಿಲ್ಲ ಅಲ್ಲಿ, ಪೋಸ್ಟ್ ಪ್ರಶ್ನೆ ಬರುತ್ತದೆ. ದೊಡ್ಡ ಅಫೆನ್ಸ್ ಅದು. ಅದಕ್ಕೆ ಸಹ ಇಂದ್ರೇಚ ಎಮೇಚ ವಾಕ್ಯ ಎಲ್ಲ ನೋಡಿದಾಗ ಅದಿಷ್ಟು ಸರಿಯಾಗಿ ಅರ್ಥ ಆಗುತ್ತೆ. ಸಪ್ರಾಪ್ಯೋ ಮುಕ್ತ ರಾಜಭಿಹಿ. ಆಮೇಲೆ ಮುಕ್ತರು ಆದರೆ ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಆದರೆ ಇಂದ್ರಲೋಕ ಯಮಲೋಕಕ್ಕೆ ಹೋಗ್ತಾರೆ. ಮುಕ್ತಿ ಆದಮೇಲೆ ಎಲ್ಲಿಗೆ ಹೋಗ್ತಾರೆ? ಅಲ್ಲಿಗೆ ಹೋಗ್ತಾರೆ. ಅಲ್ಲೂ ಕೂಡ ಯಾರು ಕಂಟ್ರೋಲ್ ಇರ್ತಾರೆ ಅವರು? ಮುಕ್ತ ಯಮದೇವರು ಇರ್ತಾರೆ, ಮುಕ್ತ ಇಂದ್ರದೇವರು ಇರ್ತಾರೆ, ಅವ್ರ ಕಂಟ್ರೋಲ್ ಬರ್ತಾರೆ. ತಸ್ಮಾತ್ ತೇಷಾಂ ಉಪಾಸ್ಯ. ಅಲ್ಲಿ ತಪ್ಪು ಇಟ್ಬಿಟ್ ಆಗಿದೆ. ತಸ್ಮಾತ್ ತ್ರೇಷಾಮ್ ಆಗಿದೆ. ಮುಕ್ತರಾದ ಯಮದೇವರಿಲ್ವೇನು ಮುಕ್ತಿ ಇಲ್ಲೇ? ಯಮದೇವರು ಇರ್ತಾರಲ್ಲ ಮುಕ್ತಿ ಇಲ್ಲೇ. ಇವರು ಅವ್ರ ಕೈ ಕೆಳಗೆ ಬರ್ತಾರೆ ಬರುತ್ತೆ. ರಿಟೈರ್ ಆದಮೇಲೆ ನಿಮ್ಮ ಫೈಲ್ ಎಲ್ಲಿರುತ್ತೆ? ಆ ಡಿಪಾರ್ಟ್ಮೆಂಟ್ಲಿ ಇರುತ್ತೆ. ಇಲ್ಲೆಲ್ಲ ಹೋಗಿಬಿಡೋದಲ್ಲ ಮತ್ತೆ. ಆ ಫೈಲು ಎಲ್ಲ ಮಿಕ್ಸಪ್ ಮಾಡಿಬಿಟ್ರೆ ಗೋವಿಂದ. ಆಯಾ ಫೈಲ್ ಅದೇ ಸೆಕ್ಷನ್ನಲ್ಲಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗೆ ಸರ್ವಿಸ್ನಲ್ಲಿದ್ದಾಗ ಯಾವ ರೀತಿ ಒಂದು ಇದರೊಳಗೆ ಇರುತ್ತೋ, ಎಜುಕೇಷನ್ ಡಿಪಾರ್ಟ್ಮೆಂಟು, ಆ ಫೈಲ್ ಅಲ್ಲೆಲ್ಲೇ ಇರುತ್ತೆ ಮತ್ತೆ. ಅಂದರೆ ಅಲ್ಲಿಂದ ಬೇರೆ ಇಲ್ಲಿದೆ ಪ್ರತಿಯೊಂದು ಕೂಡ. ಬಿಟ್ಟಾದ ತಕ್ಷಣ ಎಲ್ಲ ಕಲಬೆರಿಕೆ ಹಾಕಿ ಕೂತ್ಬಿಡೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಇವೆಲ್ಲ ಮುಕ್ತರಾದ ಯಮದೇವರು ಅಲ್ಲಿ ಹೋಗ್ತಾರೆ, ಅಮುಕ್ತ ಯಮದೇವರು ಇಲ್ಲಿರ್ತಾರೆ. ಅಂತೂ ಯಮಲೋಕ ಇಂದ್ರಲೋಕ ಅಷ್ಟೇ, ಎರಡು ಪಾಸಿಬಿಲಿಟಿ ಅವರಿಗೆ. ಕ್ರೇ ಶ್ರೀಸ್ತಯೋ ಸ್ತುತಿ ರೇ ಸವಿವ ಸಸ್ಮಾತ್ ತೇಷಾಂ ಉಪಾಸ್ಯ ಸಹ ವಿರಾಣ್ಣಾಮ ಸದಾಶ್ರಯ. ಇಂದ್ರ ಅಂದ ರೂಪದಲ್ಲಿ ಉಪಾಸನೆ ಮಾಡಬೇಕು. ಮಹಾಲಕ್ಷ್ಮಿ ಇಂದ್ರ ಪತ್ನಿಯಾದ ಇಂದ್ರ ರೂಪದ ಭಗವತ್ ಪತ್ನಿಯಾದ ಮಹಾಲಕ್ಷ್ಮಿಗೆ ವಿರಾಟ್ ಅಂತ ಹೆಸರು. ವಿರಾಣ್ಣಾಮ ತದಾಶ್ರಯ ಶ್ರೀಹಿ ತಯೋ ಸ್ತುತಿ ರೇಷಾ ಹಿ ಪ್ರಾಣೇನ ಕ್ರೇತೇ ಸದಾ. ಇಬ್ಬರ ಸ್ತೋತ್ರವನ್ನು ವಾಯುದೇವರು ಯಾವಾಗಲೂ ಮಾಡ್ತಾರೆ. ಲಕ್ಷ್ಮೀನಾರಾಯಣರ ಸ್ತೋತ್ರವನ್ನು ವಾಯುದೇವರು ಯಾವಾಗಲೂ ಮಾಡ್ತಾರೆ. ಅದು ಯಾವಾಗ ಗೊತ್ತಾಗುತ್ತೆ ನಮಗೆ? ಕರ್ಣೋಪಿಧಾಯ ಯಾಜ್ಞೇಯ, ಎರಡೂ ಕಿವಿ ಬಿಚ್ಕೊಂಡಾಗ ಏನಾಗುತ್ತೆ? ಒಂದು ಘೋಷ ಕೇಳಿಸುತ್ತೆ. ಸರ್ವ ವೇದಾತ್ಮಿಕ ಹಿ ಸ. ಸರ್ವ ವೇದಾತ್ಮಿಕ ಅಂದರೆ ಪ್ರಣವ ಸರ್ವ ವೇದೇಶು, ಓಂಕಾರ ಅಂತ ಅರ್ಥ. ಓಂಕಾರ ಧ್ವನಿ ಕೇಳಿಸ್ತದೆ, ಎರಡು ಕಿವಿ ಮುಚ್ಕೊಂಡಾಗ ಓಂಕಾರ ಧ್ವನಿ ಕೇಳಿಸುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಅದಕ್ಕೆ ಅದು ಪ್ರಾಣದೇವರು ಮಾಡ್ತಕ್ಕಂಥದ್ದು ಹರಿ ಲಕ್ಷ್ಮೀನಾರಾಯಣರ ಸ್ತೋತ್ರ, ಗೊತ್ತಾಯ್ತಾ? ಯಾವಾಗ ದೊಡ್ಡವ್ರಿಂದ ಕೇಳಿದ್ರೆ ಯಾತಕ್ಕೆ ಕಿವಿ ಮುಚ್ಕೋಬೇಕು ಅಂತಾರಂದರೆ, ಈ ಸ್ತೋತ್ರ ಕೇಳಿದ ತಕ್ಷಣ ಪಾಪ ಪರಿಹಾರ ಆಗುತ್ತೆ ಅಂತ. ಸುಮ್ಮನೆ ಕಿವಿ ಮುಚ್ಕೊಂಡ್ರಲ್ಲ, ಕಿವಿ ಮುಚ್ಕೊಂಡ್ರೆ ಎಫೆಕ್ಟ್ ಏನು ಕ್ರಿಯೇಟ್ ಆಗುತ್ತೆ? ಈ ಕೊಡೆ ಬಿಟ್ಟರೆ ಕೈ ತೊಳ್ಕೊಂಡ ನೀರಿನಿಂದ ಶುದ್ಧ ಆಯಿತು, ಇಲ್ಲಿ ದೇವ್ರ ಸ್ತೋತ್ರ ಕೇಳಿದ್ದಕ್ಕೆ ಆ ಪಾಪ ಪರಿಹಾರ ಆಯಿತು ಅಂತಾರೆ. ದೊಡ್ಡವರಿನಿಂದ ಕೇಳಿದ ಪಾಪ, ಗೊತ್ತಾಯ್ತು, ದೇವ್ರ ಸ್ತೋತ್ರ ಕೇಳಿದಾಗ ಪರಿಹಾರ ಆಯಿತು. ಕರ್ಣೋ ಪಿಥಾಯ ಯಾಜ್ಞೇಯ ಸರ್ವ ವೇದಾತ್ಮಿಕ ಹಿಸಾ. ಏನ ಅದೇ ಹೇಳಿದ್ದು, ಹಿಂದೆ ಹೇಳಿದೆ ಆಗಲೇ. ಅದರ ಆ ಶಬ್ದ ಕೇಳಿಸ್ತಾ ಹೋದ್ರೆ ಆಯುಷ್ಯ ಮುಗಿದಿದೆ ಅಂತ ಅರ್ಥ. ದೇಹ ಬಿಡಬೇಕಾಗ ಹೇಳಿ, ಡೈಲ್ ಟೌನ್ ಹೋಗಿದೆ ಅಂತ ಅರ್ಥ. ಡೈಲ್ ಟೌನ್ ಹೋದ್ರೆ ಏನರ್ಥ? ಟೋ ಡೆಡ್ ಅಂತ, ಡೈಲ್ ಟೌನ್ ಹೋಗಿಬಿಡೋದು. ಅದೆಲ್ಲ ದಿವಸ ಯಾಕೆ ಕೇಳ್ತಾರೆ, ಮಾಡ್ಕೋತಿರ್ಬೇಕು ಅಂತ ಕೇಳಿದರೆ ಗೊತ್ತಾಗ ಆಯುಷ್ಯ ಗೊತ್ತಾಗುತ್ತೆ ಅವ್ರಿಗೆ, ಎಷ್ಟು ಬಾಕಿ ಇದೆ ಅಂಥೇಳಿ ಪಾಸ್ಬುಕ್ ನೋಡ್ಕೊಂಡಾಗಿರುತ್ತೆ. ಅದಿಷ್ಟು ಕೂಡ ಅಷ್ಟರೊಳಗೆ ಗೊತ್ತಾಗ್ಬಿಟ್ರೆ ಇನ್ನು ಆಯುಷ್ಯ ಮುಗಿದಿದೆ ಅಂತ ಏನು ಮಾಡ್ಕೋಬೇಕಾಗ? ಪರಲೋಕ ಸಿದ್ಧತೆ ಮಾಡ್ಕೊಂಬಿಡ್ಬೇಕು. ಕೊನೆಯ ಬೆಲ್ ನೋಡಿದ ತಕ್ಷಣ ಟ್ರೈನ್ ಬರುತ್ತೆ ಅಂತ ರೇ ಆತಾರೆ ಆಗ್ತಾರಲ್ಲ, ಎಲ್ಲ ಬ್ಯಾಗೆ ನೋಡ್ಕೊಂಡು ರೇ ಯಾಕೆ ಕೂತ್ಬಿಡ್ತಾರೆ. ಇವತ್ತು ಮನುಷ್ಯ ಯೋಚನೆ ಮಾಡೋಕ್ಕೆ ಹೆದರ್ತಾನೆ ಫಸ್ಟು, ದೇಹ ಬಿಡ್ಲಿಕ್ಕೆ ಅವನು ಅನಿವಾರ್ಯ ಹೋಗಲೇಬೇಕಾದ್ರಿಂದ ಏನು ಮಾಡಬೇಕು? ಅವನು ಪ್ರಿಪೇರ್ ಮಾಡ್ಕೋಬೇಕು. ಪ್ರಿಪೇರ್ ಮಾಡ್ಕೊಡೋದಕ್ಕೆಲ್ಲ ಇವೆಲ್ಲ ಏನು ಕೊಡ್ತಾರೆ, ಸಿಗ್ನಲ್ ಕೊಡ್ತಾ ಹೋಗ್ತಾರೆ. ಅದೆಲ್ಲ ಅಭ್ಯಾಸ ಇದ್ದವ್ರಿಗೆ ಗೊತ್ತಾಗುತ್ತೆ. ಕಾಶರ ಸರ್ವ ಜೀವಾನಾಂ ಆಕಾಶ ಇತಿ ಸಾ ಸ್ತುತಿ. ಆ ಸ್ತುತಿಗೆ ಆಕಾಶ ಅಂತಲೇ ಹೆಸರಿದೆ. ಯಾತಕ್ಕೆ ಕಾಶನಾಥ್ ಸರ್ವ ಎಲ್ಲ ಜೀವನ ಕಿವಿಗೂ ಬೀಳುತ್ತಾದ್ದರಿಂದ ಅದು ಆಕಾಶ ಶಬ್ದವಾಚ ಆ ಸಮ್ಯಕ್ ಕಾಶತೆ ಪ್ರಕಾಶತೆ ಅಂತ ಅರ್ಥ. ಜಾಗ್ರತಾಂ ಸರ್ವ ಜೀವಾನಾಂ ಸವಿಷ್ಣು ದಕ್ಷಿಣಾಕ್ಷಿಗ. ಎಲ್ಲ ಜೀವರು ಎದ್ದಿದ್ದ ಕಾಲಕ್ಕೆ ಅವರವರ ಬಲಗಣ್ಣಲ್ಲಿ ಪರಮಾತ್ಮ ಇರ್ತಾನೆ. ತಸ್ಯ ಪೂರ್ವ ದಿಶೀಂದ್ರಾಗ್ನಿ ಸಭಾರ್ಯವು ಸಂಪ್ರತಿಷ್ಠಿತವು. ಇನ್ನು ಮುಂದೆ ಪರಮಾತ್ಮ ಏನಿದ್ದಾನೆ, ಬ್ರಹ್ಮ ನಾಡಿಯಲ್ಲಿದ್ದಾನೆ, ಸುಷುಮ್ನಾಡಿಯಲ್ಲಿದ್ದಾನೆ, ಸುತ್ತ ದೇವತರು ಉಪಾಸನೆ ಮಾಡ್ತಾ ಇದ್ದಾರೆ ಆ ದೇವರನ್ನು. ಅದು ಯಾರ್ಯಾರು ಅಂತ ಹೇಳ್ತಾರೆ. ಪೂರ್ವ ದಿಶಿ ಇಂದ್ರಾಗ್ನಿ, ಪೂರ್ವ ದಿಕ್ಕಿನಲ್ಲಿ ಇಂದ್ರದೇವರು ಅಗ್ನಿದೇವರು ಇದ್ದಾರೆ. ಇಂದ್ರ ಮತ್ತು ಆಗ್ನೇಯ ನೆಕ್ಸ್ಟ್ ಅವರಿದ್ದಾರೆ, ಜೊತೆಗೆ ಸಭಾರ್ಯವು ಸಪತ್ನೀಕರಾಗಿದ್ದಾರೆ. ಹಾಗೆ ಚಿಂತನೆ ಮಾಡಬೇಕು. ಹಾಂ, ಯಾವ ಭಗವದ್ರೂಪ ಹೇಳಿದ್ರೆ ಇಷ್ಟೊತ್ತು ಕೂಡ ಇಂದ್ರಕ್ಕೆ ಇಂದ್ರ ಭಗವದ್ ಉಪೇಂದ್ರ ಆ ರೀತಿ ಚಿಂತನೆ ಮಾಡ್ತಾ ಹೋಗ್ಬೇಕು. ಅಗ್ನಿ ಪರಶುರಾಮ ದೇವರು ಬೇರೆ ಕಡೆ ಇಲ್ಲಿ ಹೇಳೋದಿಲ್ಲ. ಅದರ ಇಲ್ಲಿ ಹೇಳಿದ್ರೆ ಚಿಂತನೆ ಮಾಡಬೇಕು. ಮತ್ತೆ ಒಂದೇ ಕಡೆ ಆಚಾರ್ಯ ಯಾವಾಗಲೂ ಹೇಳೋದಲ್ಲ, ಅದಕ್ಕೆ ಅಂದರೆ ಎಲ್ಲರೂ ಓದಿ ತಿಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಆಗ ದಾರಿ ಕಟ್ ಮಾಡ್ತಾರಲ್ಲಿ. ಅವಳು ಯಾರಿಗೆ ಸರಿಯಾಗಿ ಗುರು ಉಪದೇಶಿತ್ತೆ ಅವ್ರಿಗೆ ಮಾತ್ರ ಗೊತ್ತಾಗ, ಉಳಿದವರಿಗೆ ಅಲ್ಲಲ್ಲೇ ಡಿಸ್ಕನೆಕ್ಟ್ ಲಿಂಕ್ ಅದಾಗಿಬಿಡ್ತಾರೆ. ತಂತ್ರಸಾರದಲ್ಲಿ ಯಾವ ಮಂತ್ರವೂ ಆಚಾರ್ಯ ಡೈರೆಕ್ಟಾಗಿ ಹೇಳೋದಿಲ್ಲ. ಪ್ರತಿಯೊಂದು ಮಂತ್ರ ಏನು ಮಾಡ್ತಾರೆ, ಒಗಟು ಹಾಕಿ ಹೇಳ್ತಾರೆ. ಪ್ರತಿಯೊಂದು ಮಂತ್ರ ಒಗಟು ಹಾಕಿನಿ. ಆ ಒಗಟು ಬಿಚ್ಚಬೇಕಾದ್ರೆ ಬರೀ ಓದಿದ್ರೆ ಬಿಚ್ಚಿದ್ರೆ ಗುರು ಉಪದೇಶಿದ್ರೆ ಮಾತ್ರ ಗೊತ್ತಾಗೋದು. ಆ ರೀತಿ ಮಾಡಿದ್ರೆ ಇಲ್ಲೂ ಕೂಡ ಹಾಗೆ ಒಂದು ಕಡೆ ಎಲ್ಲ ಹೇಳೋದಿಲ್ಲ. ಅವ್ರ ಆಚಾರ ಶೈಲಿನೇ ಹಾಗೆ. ಇವ್ರ ಮನೆಯಲ್ಲಿ ಆಭರಣ ಕೂಡ ಒಂದೇ ಕಡೆ ಇಡೋದಿಲ್ಲ. ಯಾತಕ್ಕೆ ಕಳೆದೋದ್ರೆ ಸ್ವಲ್ಪ ಉಳ್ಕೊಳ್ಳಿ, ಇನ್ನೊಂದು ಕಡೆ ಉಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಒಂದೇ ಕಡೆ ಯಾರೂ ಪ್ಯಾಕ್ ಮಾಡೋದಿಲ್ಲ. ದುಡ್ಡನ್ನು ಕೂಡ ಒಂದೇ ಕಡೆ ಇಟ್ಕೊಂಬೋದಿಲ್ಲ. ಸ್ವಲ್ಪ ಎಮರ್ಜೆನ್ಸಿ ಬೇರೆ ಕಡೆ ಬಸ್ ಚಾರ್ಜ್ ಆದರೆ ಉಳಿಲಿ ಅಂತ ಬೇರೆ ಕಡೆ ಇಟ್ಕೊತಾರೆ. ಅದು ಆ್ಯಕ್ಚುಲಿ ಜ್ಞಾನ ಅದು, ಅದು ಹಾಗಿದ್ರೇ ಅನುಕೂಲ ಆಗೋದು. ಈ ಒಂದೇ ಕಡೆ ಇಟ್ಕೊಬಿಟ್ಟು ಸರ್ವಲಾಸ ಆಗಿಬಿಡೋದು. ಇನ್ವೆಸ್ಟ್ಮೆಂಟ್ ಒಂದೇ ಬ್ಯಾಂಕಲ್ಲಿ ಮಾಡೋದಿಲ್ಲ, ಯಾಕೆ ಮುಳುಗಿದ್ರೆ ಇನ್ನೊಂದು ಬ್ಯಾಂಕ್ ಇರಲಿ ಅಂತೇಳಿ ಎಲ್ಲ ಹಾಗೆ ಶೇರಲ್ಲಾಗ ಇಲ್ಲ ಎಲ್ಲೆಲ್ಲೂ ವೆರೈಟಿಯಲ್ಲಿ ಮಾಡ್ತಾ ಹೋಗ್ತಾರೆ. ಅದು ಕಾಮನ್ ಸೆನ್ಸ್ ಅದು. ಅದು ಆಚಾರ ತೋರಿಸ್ಕೊಟ್ಟಿದ್ದು ಒಂದು ಯಾವಾಗಲೂ ಎಲ್ಲ ಸರ್ವನಾಶ ಆಗಬೇಕಾದ್ರೆ ಅವಕಾಶ ಕೊಡೋದಿರ್ಬೇಕು. ಏನು ಮಾಡ್ಬೇಕು, ಅಲ್ಲಲ್ಲಲ್ಲಿ ಇಟ್ಬಿಟ್ಟಾಗ ಸಮಸ್ಯೆ ಬರೋದಿಲ್ಲ. ಎಲ್ಲ ಸ್ವರ್ಗಗಳು ಓದೋರಿವಾದ ಎಲ್ಲ ವಿಷಯ ಗೊತ್ತಾಗುತ್ತೆ. ಸ್ವರ್ಗ ಒಂದೊಂದೇ ಗ್ರಂಥ ಓದೋರಿಗೆ ಗೊತ್ತಾಗೋದಿಲ್ಲ. ಎಲ್ಲ ಗ್ರಂಥ ಓದಾಗ ಏನಾಗುತ್ತಾಗ ಅದನ್ನ ಹೇಳ್ಬಿಟ್ಟಿರ್ತಾರೆ ಒಂದು ಕಡೆಗೆ. ಆ ಹುಡುಕ ತಿಳ್ಕೊಬೇಕು, ಸರಿಯಾಗಿ ತಿಳ್ಕೊಬೇಕಾದ್ರೆ ಏನ ಯಾವುದಕ್ಕೆ ಹೌದಾ? ಅದು ಹೇಳ್ಬೇಕಾದ್ರೆ ಹೇಳಿದ್ನಲ್ಲ, ಡೈರೆಕ್ಟಾಗಿ ಏನು ಮಾಡ್ರೆ ಹೇಳಲ್ಲ, ಒಗಟಾಕೆ ಹೇಳೋದು. ಸಭಾರ್ಯವು ಸಂಪ್ರತಿಷ್ಠಿತವು ಯಮರಾಕ್ಷಸವು, ರಾಕ್ಷಸ ನಿವೃತ್ತಿ ಅಂತ ಅರ್ಥ. ರಾಕ್ಷಸರಾಗಿ ಬಂದು ತಿಳ್ಕೋಬಾರ್ದು, ರಾಕ್ಷಸಾಧಿಪತಿ ನಿವೃತ್ತಿ. ಆದ್ದರಿಂದ ಯಮ ಮತ್ತು ನಿವೃತ್ತಿ ಇಬ್ಬರು ಎಲ್ಲಿದ್ದಾರೆ? ದಕ್ಷಿಣಶ್ಯಾಮ್ ವರುಣೋ ದಕ್ಷಿಣಶ್ಯಾಮ್ ಇದ್ದಾರೆ, ಮುಗಿದೋಯ್ತು. ವರುಣೋ ವಾಯುರೇವಚ ಪಶ್ಚಿಮಶ್ಯಾಮ್, ವರುಣ ಮತ್ತು ವಾಯು ಇಬ್ಬರೇ. ವಾಯು ಅಂದರೆ ಈ ವಾಯು ಅಲ್ಲ, ಪ್ರವಾಹ ವಾಯು, ದಿಗಭಿಮಾನಿ ವಾಯು, ಪಶ್ಚಿಮಸ್ಯ ಪಶ್ಚಿಮಶ್ಯಾಂ ಪಶ್ಚಿಮ ದಿಕ್ಕಾಯ್ತು, ಉತ್ತರಸ್ಯಾಂ ಸೋಮ ಈಶಾನೋ ಪ್ರತಿಷ್ಠಿತ. ಸೋಮ ಕೆಲಸದ ಕುಬೇರ ಈಶಾನ ಅಂತಾರೆ, ಸೋಮ ಈಶಾನ ಅಂತ ಹೇಳ್ತಾರೆ. ಸೋಮನೂ ಹೌದು, ಕುಬೇರನೂ ಹೌದು, ಯಾವ ವಿರೋಧ ಇಲ್ಲ ಅದಕ್ಕೆ. ಚಂದ್ರ ಹೌದು, ಚಂದ್ರನೇ ಸೋಮ ಅಂದರೆ ಚಂದ್ರನೇ. ಬ್ರಹ್ಮ ಪ್ರಧಾನ ವಾಯುಶ್ಚ ತಥಾ ಊರ್ಧ್ವಾಯಾಮ್ ದಿಶಿ ಸ್ಥಿತವು. ಬ್ರಹ್ಮದೇವರು ಮತ್ತು ಅಲ್ಲಿ ವಾಯುದೇವರು ಅಂತ ವಾಯುದೇವರು ಅಲ್ಲಿ ಹೇಳಿರಲಿಲ್ಲ, ಇಲ್ಲಿ ಹೇಳ್ತಾರೆ. ಬ್ರಹ್ಮದೇವರು ವಾಯುದೇವರು ಇಬ್ಬರು ಎಲ್ಲಿದ್ದಾರೆ? ಊರ್ಧ್ವ ದಿಕ್ಕಿಗೆ, ಸಭಾರ್ಯವು ಮತ್ತು ಸಪತ್ನಿಕರಾಗಿದ್ದಾರೆ. ಅಧರಾಯಾಮ್ ಕೆಳಗ್ಯಾರಿದ್ದಾರೆ? ಶೇಷಕಾಮವು ಮತ್ತು ಸಭಾರ್ಯಾ ಸರ್ವೇವ ಚ, ಎಲ್ಲರಿಗೂ ಸಭಾರ್ಯತ್ವ ಅಂತ ಕಾಮನ್ ಅಂತ ಹೇಳ್ಬಿಟ್ರು. ಏಕೈಕಶ್ಯಾಂ ಹಿಚತ್ವಾರು ನೇತೃತ್ವ ಪ್ರಾಣನಾಮ. ಒಂದೊಂದು ಕಡೆ ಎಷ್ಟು ಜನ ಆದ್ರೆ? ಈಗ ನಾಲ್ಕು ಜನ ಆದರು, ಯಾಕೆ ಅವರಿಬ್ಬರು ಅವರು ಹೆಂಡದರಿಬ್ಬರು, ನಾಲ್ಕು ಜನ ಆದರು. ಅದಕ್ಕೆ ಏಕೈಕಶ್ಯಾಮಿ ಚತ್ವಾರಃ, ನಾಲ್ಕು ಜನ, ನೇತೃತ್ವ ಪ್ರಾಣನಾವರೆಲ್ಲರಿಗೂ ಪ್ರಾಣ ಅಂತ ಹೇಳಿದ್ರು. ಯಾಕೆ ನೇತ್ರರಾದ್ರಿಂದ ಪ್ರಾಣ, ಟೆಕ್ನಿಕಲಿ ಪ್ರಾಣ ವಾಯುದೇವರು, ಇನ್ನೂ ಟೆಕ್ನಿಕಲಿ ನಾರಾಯಣ. ಇಲ್ಲಿ ಪ್ರಾಣ ಅಂದರೆ ಇಷ್ಟು ಜನ ಸೇರ್ಕೊಂಡ್ಬಿಡ್ತಾರೆ. ಇಂದ್ರಿಯಾಭಿಮತೆ ಚೈವ ಪ್ರಾಣ ಇತ್ತೇ ವಶಬ್ಧಿತಾಹ. ಇಂದ್ರಿಯಾಭಿಮಾನಿ ದೇವತೆಗಳು ಪ್ರಾಣ ಅಂತ ಹೆಸರಿದೆ. ಇವರೆಲ್ಲ ಆ ರೀತಿ ಮಾಡೋದ್ರಿಂದ ಪ್ರಾಣ ಶಬ್ದ ವಾಚ್ಯರಾಗಿದ್ದಾರೆ. ತತ್ಪ್ರಸಾದಾತ್ ಯದಭಯಂ ಅಸ್ಮಾಕಂ ಪ್ರಾಪ್ತಂ ತದೇವ ಭವತವ ತೃಪ್ತಯೇ ಅಸ್ತು ನಾಣ್ಯದ್ವಯಂ ಪ್ರತ್ಯುಪಕರ್ತುಂ ಶಕ್ನುಮಃ ಇತ್ಯರ್ಥ. ಇಷ್ಟೆಲ್ಲ ಹೇಳಿ ಕೊನೆ ತರ್ಕ ಏನು ಮಾಡಿಬಿಟ್ಟ ಗೊತ್ತಾಯ್ತು. ಏನು ಕೊಡೋಕ್ಕೆ ಅವ್ರಿಗೆ ಬರೋದಿಲ್ಲ, ಏನು ಕೊಟ್ಟರು ಅವರಲ್ಲಿದೆ, ಅವರಲ್ಲಿ ಏನಾಗಿರುತ್ತೆ, ಇವ್ರಿಗಿಂತ ಜಾಸ್ತಿ ಇರುತ್ತೆ, ಕೊಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿನೇ ಕೊನೆಗೇನಂತ ಹೇಳಿದ, ನ ಪ್ರತ್ಯುಪಕರ್ತುಂ ಶಕ್ನುಮಃ. ಈ ಮಾತು ಎಂದೂ ಕೂಡ ಋಣ ತೀರಿಸೋಕ್ಕೆ ಸಾಧ್ಯ, ಯಾವುದೇ ಹಣಕಾಸುಗಳ ಋಣ ತೀರಿಸಿಬಿಡ್ಬೋದು, ಜ್ಞಾನದ ಋಣ ತೀರಿಸೋಕ್ಕಾಗೋದಿಲ್ಲ. ಯಾಕೆ? ಋಣ ಯಾವಾಗ ತೀರ್ತದೆ? ಆ ವಸ್ತು ಮುಗಿದ ತಕ್ಷಣ ತೀರಿಹೋಯ್ತು. ಜ್ಞಾನದ ಋಣ ಮೋಕ್ಷಕ್ಕೆ ಹೆಲ್ಪ್ ಆಗೋದ್ರಿಂದ ಮೋಕ್ಷಕ್ಕೆ ಹೋದ್ರೆ ಋಣ ತಪ್ಪೋದಿಲ್ಲ ಅಂತ ಹೇಳ್ತಾ. ಅದು ಜ್ಞಾನದ ಋಣ ಭಾರಿ ದೊಡ್ಡದು. ಜೀವನ್ ಸಭಾಗವಾನ್ ಸುಕೃತೇರ ದೃಷ್ಟಿ, ಗುರು ದೇಹ ಕೊಡ್ತಾರೆ, ತಂದೆ ತಾಯಿ ದೇಹ ಕೊಡ್ತಾರೆ, ಇಬ್ಬರು ಪೂಜ್ಯರೇ. ಅದು ಹೆಚ್ಚು ಪೂಜ್ಯರು ಯಾರು? ಗುರುಗಳು ಪೂಜ್ಯರೇ. ಅದಕ್ಕೆ ದೇಹಕ್ಕಿಂತ ದೊಡ್ಡದು ಜ್ಞಾನ. ಆದ್ದರಿಂದ ಅದರಲ್ಲೂ ತಂದೆ ತಾಯಿಗಳು ತಾಯಿ ಹೆಚ್ಚು ಪೂಜ್ಯರು. ಯಾಕೆ ಡೈರೆಕ್ಟಾಗಿ ದೇಹ ಬರೋದು ತಾಯಿಯಿಂದ, ಅಲ್ಲೂ ತಾರತಮ್ಯ, ಪ್ರತಿಯೊಂದು ಕಡೆ ತಾರತಮ್ಯ ಇದೆ. ಈ ಋಣ ತೀರಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕೆ ಚಕ್ರವರ್ತಿಯಾದವನು ನಮಸ್ಕಾರ ಮಾಡಿ ಹೇಳ್ತಾನೆ, ನಮಸ್ಕಾರ ಮಾಡ್ತೀನಿ, ಏನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ. ನಮಸ್ತೆ ಅಸ್ತು ಯಾಜ್ಞವಲ್ಕ್ಯ ಅಂತೇಳಿ ಮುಕ್ತಾಯ ಮಾಡಿ. ನಮಸ್ತೆ ಅಸ್ತು ಇಮೆ ದೇಹ, ನಾನೊಬ್ಬನೇ ಇಡೀ ನಮ್ಮ ದೇಶ ನಮಸ್ಕಾರ ಮಾಡಿದೆ. ಸಲ್ಯೂಟ್ಸ್ ದಿ ಕಂಟ್ರಿ ಸಲ್ಯೂಟ್ಸ್ ಅಂತಾರಲ್ಲ ಹಾಗೆ, ಕಂಟ್ರಿನೇ ಸಲ್ಯೂಟ್ ಮಾಡಿದ ಹಾಗೆ ಇವತ್ತಿನ ದಿವಸ ನಿಮಗೆಲ್ಲ ನಮಸ್ಕಾರ ಮಾಡ್ತೇವೆ ಅಂಥೇಳಿ ತಾನು ಇದನ್ನು ಪಡ್ಕೊಂಡ. ಸ ಭಗವಾನ್ ಸುಕೃತೇನ ತುಷ್ಯೇ ತಿಥಿ ಬಂತು. ಏನು ಭೂಮಿ ಋಣ ಅಲ್ಲ, ದೇ ಜ್ಞಾನದ ಋಣ. ಜ್ಞಾನದ ಋಣ ತೀರ್ಸಕ್ಕೆ ಆಗೋದೇ ಇಲ್ಲ. ಯಾವಾಗ ಫಾರ್ ಎವರ್ ಕೃತಜ್ಞರು ಅಂತಾರಲ್ಲ ಹಾಗೆ, ತಂದೆ ತಾಯಿ ಗುರು ಮೊದಲಾದವ್ರ ಋಣ ಕೆಲವೊದೆಲ್ಲ ಏನು ಮಾಡ್ಬೋದು, ಸಾಲ ಮಾಡಿದ್ದಾನೆ ಮುಗಿದೋಯ್ತು, ತಲೆಗೆ ಕೊಟ್ಟ ತಕ್ಷಣ ಕೆಲಸ ಇಲ್ಲಿ ಮುಗಿಯೋದಿಲ್ಲ. ಯಾಕೆ? ಇವ್ರ ದೇಹ ಇರೋವರೆಗೂ ಋಣ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಜೀವ ಇರೋವರೆಗೂ ಮಾಡಬೇಕಾದ ದೇಹ ಅವರಿಂದ ಬಂದಿರೋದ್ರಿಂದ ಯಾಕೆ ಲೈಕ್ಸ್ ಇಟ್ ಆರ್ ನಾಟ್ ಏನು ಮಾಡಬೇಕು, ಒಬಿಡಿಯಂಟ್ ಆಗಿರಲೇಬೇಕು. ಇದುವರೆಗೆ ಸಾಧ್ಯ ಇಲ್ಲ. ಆಫೀಸರ್ ಎಷ್ಟು ಕೆಟ್ಟವರಾದರೂ ಕೂಡ ನಮಸ್ಕಾರ ಸರ್ ಅನ್ಬೇಕು, ಬೇರೆ ದಾರಿ ಇಲ್ಲ. ಅಲ್ಲಿರೋವರೆಗೂ ಡಿಸ್ಮಿಸ್ ಆದಮೇಲೆ ಅಥವಾ ತಾನು ರಿಸೈನ್ ಮಾಡಿದ್ರೆ ಯೋಚನೆ ಇಲ್ಲ, ಅಲ್ಲಿವರೆಗೂ ಇರಲೇಬೇಕು. ಹೌದು ಹೌದು ಹೌದು, ಬಾಧಕಲ್ಲ, ದೋಷ ಗುಣ ಅದು, ಗೊತ್ತಾಯ್ತಲ್ಲ ಗುಣ ಅದು. ಯಾಕೆ? ಕೆಲವು ಒಳ್ಳೆಯವ್ರನ್ನ ತೀರಬಾರ್ದು ಅಂತ ಹೇಳ್ತಾರೆ, ಡೀಲಿಂಗ್ ಆಗಬಾರ್ದು, ಯಾವಾಗಲೂ ಜೊತೆಗೆ ಇರೋದು. ದೇವ್ರ ಋಣ ಏನಾದ್ರು ತೀರಿಸ್ಬಿಡ್ತೀರ ನೀವು? ಸಾಧ್ಯವೇ ಇಲ್ಲ. ಅದಕ್ಕೆ ಕೆಲವು ಒಳ್ಳೆಯವ್ರ ಋಣ ಯಾವಾಗ ಏನು ಕೆಲವು ಅಪಾರ್ಥ ಮಾಡ್ಕೊಂಡು ಏನು ಮಾಡಿಬಿಡ್ತಾರೆ ಗೊತ್ತಾ? ಅದಕ್ಕೆ ದೊಡ್ಡವ್ರು ತಿನ್ನಬಾರ್ದು ಅಂತೆ, ದೊಡ್ಡವ್ರು ಸಾಲ ಮಾಡಿಬಿಡೋದು ವಾಪಸ್ ಕೊಡದೇ ಇರೋದು. ಯಾಕೆಂದರೆ ಯಾವಾಗ ಋಣ ಇರಲಿ ಅಂತ ಹೇಳಿಬಿಟ್ಟು, ಇದು ಮಹಾಪಾಪ ಇದು. ಆ್ಯಕ್ಚುಲಿ ಅಂತವ್ರು ನೋಡಿದ್ದೀನಿ ನಾನು, ಅಂಥವ್ರು ನೋಡಿ ಆ್ಯಕ್ಚುಲಿ ನೋಡಿದ್ದೇನೆ, ಗೊತ್ತಾಯ್ತಾ? ಆ ರೀತಿ ಭಾಳ ಶ್ರೀಮಂತ ಆತ, ನಮ್ಮ ಗುರುಗಳ ಹತ್ರ ಸಾಲ ಎಸ್ಕೊಂಡಿದ್ದ, ವಾಪಸ್ಸೇ ಕೊಡ್ತಿದ್ದಿಲ್ಲ, ಏನು ಮಾಡಿಸ್ ವಾಪಸ್ ಕೊಡ್ತಿದ್ದಿಲ್ಲ. ಸಿಕ್ಕಾಬಟ್ಟೆ ಶ್ರೀಮಂತ, ಯಾಕೆ ನಿಮ್ಮ ಋಣ ಯಾವಾಗ ನರಿಗಿರ್ಬೇಕು ಅಂತೇಳಿ. ಇವ್ರು ಹೊಡ್ಕೊಂಡು ಒದ್ದಾಡ್ತಿದ್ರು ಪಾಪ, ಭಾಳ ಕಷ್ಟಪಡ್ತಿದ್ರು. ಇವ್ರು ಏನು ಋಣ ಅಂತ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ, ಪ್ರಾಣಿ ಅವ್ರಿಗೆ ಅರ್ಥನೇ ಆಗೋದಿಲ್ಲ, ಏನು ಮಾಡೋದು ಇವರಿಗೆ ಅಂತ. ಮತ್ತೆ ಬೈಯಾಗಿಲ್ಲ, ದೊಡ್ಡವರು ಅಂತ ಯಾರು ಮಾತು ಮತ್ತೆ ದೊಡ್ಡವರು ಅಂತ. ಇವಾಗ ಕೆಲವು ಅಪಾರ್ಥ ಕೆಲವೆಲ್ಲ ಅಪಾರ್ಥ ಹೇಗೆ ಮಾಡ್ಕೋತಾರೆ ಅಂದರೆ, ಏಕಾಸಿ ಅನ್ನ ಮುಟ್ಟಬಾರ್ದು ಅಂತ ಹೇಳಿಬಿಟ್ರು. ಇವ್ರೇನು ಮಾಡ್ತಾರೆ, ಅಡುಗೆ ಮಾಡಿಬಿಡ್ತಾರೆ, ನೀವು ಬಡಿಸ್ಕೊಂಡ್ರೆ ಅನ್ನ ಮುಟ್ಟೋದಿಲ್ಲ ಅಂಬೋದು. ಅನ್ನ ಮುಟ್ಟಲೇಬಾರ್ದು ಅಂದರೆ ಮಾಡಲೇಬಾರ್ದು ಅಂತ ಅರ್ಥ ಆಗೋದಿಲ್ಲ. ಎಲ್ಲ ಅಡುಗೆ ಮಾಡಿಬಿಟ್ಬಿಡೋದು, ನಾನಂತೂ ಬಡಿಸೋದಿಲ್ಲ, ಮಹಾಪಾಪ ಬರ್ತದೆ, ನೀವೇ ಬಡಿಸ್ಕೊಂಡು ಊಟ ಮಾಡಿರಿ. ಎಂಥಾಗಿರಿ ಯಾರ ಇವರಿಗೆ ಒಂದಿರೋದು, ಅನ್ನ ಮುಟ್ಲೂಬಾರ್ದು ಎಂಬ ಮಾತಲ್ಲಿ ಅನ್ನ ಮಾಡಿಬಿಡೋದು, ಬಡಿಸೋದು ಮಾತ್ರ ಮಾಡೋರು ಅಂತ ಅರ್ಥ. ನಾನು ಅದಕ್ಕೆ ಈ ಋಣಕ್ಕೆ ಹಾಗೆ ಮಾಡ್ಕೊಂಡ್ಬಿಡ್ತಾರೆ ಕೆಲವರೆಲ್ಲ. ದೊಡ್ಡವ್ರ ಋಣ ಹೋಗೋದಿಲ್ಲ, ಹೋಗಬಾರ್ದು, ಹೋಗೋದಿಲ್ಲ ಕೂಡ. ಅದು ಕೆಟ್ಟ ಕೆಟ್ಟ ಋಣ ಇರ್ತವೆ. ಕೆಟ್ಟ ಋಣ ಏನು ಗೊತ್ತಾ? ಸರ್ಕಾರದ ಋಣ ಇರ್ತದೆ, ಯಾವಾಗಲೂ ಇರ್ತದೆ. ಗುಂಡಗಳ ಋಣ ಇದ್ದಷ್ಟು ಬಂದಕ್ಕ ಹಾಳಾಗೋ ಮಾರಾಯ ತೊಗೊಂಡು ಹೋಗಿ ಅಂತ. ಯಾತಕ್ಕೆ ಅಂದರೆ ಇದ್ರೆ ಮತ್ತೆ ಜೈಲಿಗೆ ಹೋಗ್ಬೇಕಾಗ್ತದೆ, ಅಂಥವ್ರ ಋಣ ಇರಬಾರ್ದು. ಎಷ್ಟು ಪರ್ಸೆಂಟ್ ಎಷ್ಟು ಹೋಗ್ಬೇಕೋ ಅಷ್ಟೇ. ಎಷ್ಟು ತಿರ್ಸಿದ್ರು ಕೂಡ ಏನು ಟೋಕನ್ ಆಫ್ ರೆಸ್ಪೆಕ್ಟ್ ಅಷ್ಟೇ. ಅವ ನಮ್ಗೆ ಅರ್ಥ ಆಚಾರ ಬರೀತಾರೆ, ಏಕಾಸ್ಕಂದ ತಾತ್ಪರ್ಯದೊಳಗೆ ಭಾಗವತಕ್ಕೆ ಬರೀತಾರೆ. ನಾವು ದೇವತೆಗಳ ಗುಣಗಳನ್ನ ದೇವತೆಗಳನ್ನ ತಿರ್ಸೋದಕ್ಕೆ ಆಗೋದಿಲ್ಲ, ದೇವ್ರನ್ನ ತಿರ್ಸಕ್ಕಾಗತ್ತೆ ಯಾರಿಗಾದರೂ. ಇನ್ನು ಅಂಥ ದೇವರೇ ನಾನು ಅಂದ್ಬಿಟ್ರೆ ಗತಿ ಏನಾಗ್ತದೆ, ದೇವ್ರಿಗೆ ಸಮ ಆಗ್ತಾನ ಅಂತೇಳಿ ಅದೊಂದು ಕಾರಣ ಕೊಡ್ತಾರೆ ಎಂದು ಕೂಡ ಕೈಮುತ್ಯ ಸಿದ್ಧ. ಸಾಮಾನ್ಯ ಋಣ ತೀರಿಸೋ ಎಷ್ಟೋ ಸರ್ತಿ ನಮಗೆ ಕೆಲಸ ಕೊಡಿಸ್ಬಿಡ್ತಾರೆ ಅಂತ ತಿಳ್ಕೊಬೋಣ. ಜೀವನ ಪೂರ್ತಿ ಕೆಲಸ ಇರುತ್ತೆ, ತೀರ್ಸೋಕ್ಕಾಗುತ್ತಾ ನಮಗೆ? ನಮಗಿಲ್ಲೇ ಅರ್ಥ ಆಗುತ್ತೆ. ಕೊಡಿಸಿರೋ ಕೆಲಸಕ್ಕೂ ನಾವು ಏನು ಕೊಟ್ಟರು ಕೂಡ ಅದು ಬ್ಯಾಚ್ ಆಗೋದಿಲ್ಲ ಅದಕ್ಕೆ. ಅದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ತೀರಿಸಲಾರದ ಋಣ ಅಂತಿದೆ. ದೇವಋಣ ದೇವತೆಗಳು ದೊಡ್ಡ ಹೊತ್ತು ಸೋತವರೋಣ ತೀರ್ಸೋಕ್ಕಾಗೋದಿಲ್ಲ. ಮೂದೋಯ್ತು ಜೀವಭೋಗ್ಯಸ್ಯ ಭೋಕ್ತೇಶೋ ಜೀವಸ್ತದ್ಭೋಗ ಭುಗ್ನತು ವಿವಿಕ್ತ ಜೀವಭೋಗಸ್ಯ ಭೋಕ್ತ. ಜೀವರ ಭೋಗ ಏನೇನಿದೆ ಅದೆಲ್ಲ ದೇವರಿಗಿದೆ. ಆದರೆ ಜೀವ ತದ್ಭೋಗ ಭುಗ್ನತು, ದೇವ್ರ ಭೋಗ ಮಾತ್ರ ಜೀವನೇ ಸಿಗೋದಿಲ್ಲ. ಕೆಳಗಿನವ್ರ ಭೋಗ ಎಲ್ಲ ಮೇಲಿನವ್ರಿಗೆ ಸಿಗುತ್ತೆ, ಮೇಲಿನವ್ರ ಭೋಗ ಕೆಳಗಿನವ್ರು ಸಿಗೋದಿಲ್ಲ. ಅದು ಕಾಮನ್ ಸೆನ್ಸ್ ಅದು. ವಿವಿಕ್ತ ಭುಕ್, ಅದಕ್ಕೋಸ್ಕರ ದೇವರು ಏನಂತ ಕರೀತಾರೆ, ವಿವಿಕ್ತ ಭುಕ್ ಅಂತ ಕರೀತಾರೆ. ಆಲ್ಟುಗೆದರ್ ಡಿಫರೆಂಟ್ ಭೋಗ ದೇವರದು. ಅಥೋಸೋ ಭಗವಾನ್ ಪುರುಷೋತ್ತಮ ಇತಿ ಪದ್ಮೆ, ಇದು ಪದ್ಮಪುರಾಣದ ವಾಕ್ಯ ಅಂತ ಕೋಟ್ ಮಾಡಿದರು. ಅಲ್ಲಿಗೆ ಕುರ್ಚ ಬ್ರಾಹ್ಮಣ ಮುಗೀತು. ಕುರ್ಚ ಬ್ರಾಹ್ಮಣ ಮುಗ್ತಾವೆ ಆಗಿ ಮುಂದೆ ಯಾವುದು ಬರ್ತಾ ಇದೆ, ಜ್ಯೋತಿರ್ಬ್ರಾಹ್ಮಣ, ಅದನ್ನಿನ್ನೂ ಓದಿಲ್ಲ ಅಲ್ಲ. ಖಂಡಾರ್ಥ ನಾಳೆ ದಿವಸ, ಆದರೆ ಖಂಡಾರ್ಥ ಮತ್ತು ಅದ್ರ ಭಾಷೆ ಇತ್ಯಾದಿ ನಾಳೆ. ಹಾಂ, ನಾಳೆ ಒಂದು ನಾಳೆ ಮತ್ತು ನಾಡಿದ್ದು ಅದು ಮೂರು ದಿವಸ ಅಲ್ಲ, ಮೂರು ದಿವಸ ವಿಷ್ಣು ತೀರ್ಥರ ಆರಾಧನೆ ನಿಮಿತ್ತ ಇವರೊಂದು ಪ್ರವಚನ ಸೇವಾ ಮಾಡಬೇಕು ಅಂತಿದ್ದಾರೆ. ಅದಕ್ಕೋಸ್ಕರವಾಗಿ ವಿಷ್ಣು ತೀರ್ಥರ ಚತುರ್ದಶಿ ಗ್ರಂಥ ಇದೆ, ಅದು ಮುಗಿಯೋದಿಲ್ಲ, ಕೆಲವು ಭಾಗ ಮಾತ್ರ ಆರಿಸಿಬಿಟ್ಟು ಅದನ್ನು ಆರಾಧನೆ ಮೂರು ದಿವಸ ಮಾತ್ರ. ನಾಳೆ ದಶಮಿ, ಏಕಾದಶಿ ಮತ್ತು ದ್ವಾದಶಿ ಪಾಠ ಇರೋದಿಲ್ಲ, ತ್ರಯೋದಶಿ, ಮೂರು ದಿವಸ ಮಾತ್ರ. ಅದಕ್ಕೆ ಪುಸ್ತಕ ಇಲ್ಲದವರಿಗೆ ಅವರು ಜೆರಾಕ್ಸ್ ಮಾಡಿಸಿದ್ದಾರೆ, ತೊಗೊಳ್ಬೋದು. ಪುಸ್ತಕ ಇದ್ದವರು ಸರಿಯೇ, ಆ ಪುಸ್ತಕ ಸಿಗ್ಬೋದು ಇದರಲ್ಲಿ ಅಲ್ಲ, ಇದರ ದ್ವೈತ ವೇದಾಂತ ಇದರಲ್ಲಿ ಸಿಗ್ಬೋದು. ಸಿಕ್ಕರೆ ಪುಸ್ತಕ ತೊಗೊಳ್ಳಿ, ಷೋಳ ಚತುರ್ದಶಿ. ಹಾಂ, ಸಿಗುತ್ತಾ? ಸಿಕ್ಕರೆ ತೊಗೊಂಬಿಡಿ. ಹಾಂ, ಇಲ್ಲೇ ಇಲ್ಲೇ ಬೆಳಿಗ್ಗೆ ಪಾಠದ ಬದಲು, ಅದು ಪಾಠ ಈ ಪಾಠದ ಬದಲು ಆ ಪಾಠ, ಮೂರು ದಿವಸ ಮಾತ್ರ. ಹಾಂ, ವಿಷ್ಣು ಆರಾಧನೆ ನಿಮಿತ್ತ ಹಿಂದೆ ಭಾಗವತಾರ ಥರ ಆಗಿದೆಯಲ್ಲ ಆ ಟೈಪ್ ಅವ್ರದ್ದು. ಯಾವ ಚತುರ್ದಶಿಯಲ್ಲೂ ಎಷ್ಟಾಗುತ್ತೋ ಅಷ್ಟೇ ದೊಡ್ಡದದು. ಕೆಲವು ಇಂಪಾರ್ಟೆಂಟ್ ಪೋರ್ಷನ್ಸ್ ಆರಿಸ್ಕೊಂಡು ಮಾಡೋದು, ಕೆಲವು ಪೋರ್ಷನ್ ಮಾತ್ರ ಆರಿಸ್ಕೊಂಡು. ಯಾವುದನ್ನು ಎಲ್ಲ ನಿತ್ಯ ಉಪಯೋಗಕ್ಕೆ ಬರತಕ್ಕಂಥದ್ದು ಅನುಸಂಧಾನಕ್ಕೆ ಬರೋದು ಮಾತ್ರ, ಎಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಇಂಪಾಸಿಬಲ್ ಅದು. ಅವರೇ ಹೇಳಿದ್ದಾರೆ ದೇವತೆಗಳಿಗೆ ಮಾತ್ರ ಸಾಧ್ಯ ಅಂತೇಳಿ. ಓಂ, ಆ ಅದೇ ಚತುರ್ದಶಿ ಅಂತ ಗ್ರಂಥ ವಿಷ್ಣು ತೀರ್ಥ. ತಂದ್ಕೊಡಿ 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 ಅವರ ಜಿರಾ.